ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವರಾನಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನಸರ್ವಸೇ ಉತ್ತುಂಗವಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಹಯಂತಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಧರಸ್ಥಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರು. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಿಶಾಲಿನಃ ಇಷ್ಟದಾನ್ ಕಷ್ಟಹರ್ಷೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿದಾಸಕ್ತ ಮಾನಸ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಭವಂತ್ಯೇವ ಶಪಥೋ ಬಿಂಬಸನ್ವಿಧೋ ಚಿಂತಾಮಣಿ ಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ನೋಡಿದ ಪ್ರಕರಣ ಪಾಪ ಅಲೇಪ ಪ್ರಕರಣ ಅಂತಾಯಿತು. ಒಟ್ಟಾರೆ ಎಷ್ಟು ಪ್ರಕರಣಗಳಾಯಿತು? ಮೊದಲನೆಯದು ಜೀವ ಹೋಮ ಪ್ರಕರಣ ಅಂತ, ನಂತರ ಶುದ್ಧ ಯಜ್ಞ ಪ್ರಕರಣ ವಾಯುದೇವರ ಚಿಂತನೆ, ಎರಡನೆಯದು ಬ್ರಹ್ಮಯಜ್ಞ ಪ್ರಕರಣ, ಮೂರನೆಯದು ಜೀವ ಪ್ರಯಾಣ ಮಾರ್ಗ ಪ್ರಕರಣ, ಹೌದಾ? ನಂತರ ಬಂದದ್ದು ಪಾಪ ಅಲೇಪ ಪ್ರಕರಣ, ಪಾಪಾಲೇಪ ಪ್ರಕರಣ ಅಂತ. ಎಷ್ಟು ಪ್ರಕರಣಗಳಾಯಿತು?
ಐದಾಯಿತು.
ಇನ್ನು ಚಿಕ್ಕ ಪ್ರಕರಣ ಒಂದು ನೋಡೋಣ. ಇನ್ನು ಯಾವ ಹೇಳ್ತಾರೆ, ಭಿಕ್ಷಾಟನ ಪ್ರಕರಣ. ಈ ಭಿಕ್ಷಾಟನ ಪ್ರಕರಣದಲ್ಲಿ ಏನು ಫಲ ಅಂದರೆ, ಅಲ್ಲ ಭಿಕ್ಷಾಟನ ಅಂದರೆ ಭಿಕ್ಷಾ ಬೇಡೋದು ಅಲ್ಲ, ಭಿಕ್ಷಾಟನ ಅಂದರೆ ಇದರಲ್ಲಿ ಅರ್ಥ ನೋಡೋಣ. ಇದರ ಫಲ ಏನು? ಚುಟುಕಾದ್ದು ಚಿಕ್ಕದ್ದು ಚಿಂತನೆ ಮಾಡಿದರೆ ಏನು ಫಲ? ಅಸ್ಯ ಉಪಾಸನಸ್ಯ ಪೃಥಿವೀಮಂಡಲೆ ಪ್ರಾಣಿಭಿಃ ಅನವರತಂ ಕ್ರಿಯಮಾಣ ಪುಣ್ಯಫಲಂ ಸ್ವಯೋಗ್ಯಂ ಸರ್ವಮಪಿ ಅನಾಯಾಸೇನ ಪ್ರಾಪ್ಯತೆ ಇತ್ಯೇತದವಾಂತರಂ ಫಲಂ. ಇದಕ್ಕೆ ಮುಖ್ಯ ಫಲ ಯಾವುದು ಅಂದರೆ ಮೋಕ್ಷ, ಮೋಕ್ಷವೇ ಫಲ. ಮಧ್ಯಫಲ ಯಾವುದು? ಈಗ ಸದ್ಯಕ್ಕೆ ಬರುವುದು ಇದು ಮಾಡಿದರೆ ಹೇಳ್ತಾ ಇದ್ದಾರೆ, ಭೂಮಂಡಲದಲ್ಲಿರತಕ್ಕಂಥ ಎಲ್ಲ ಪ್ರಾಣಿಗಳು ಮಾಡುವ ಸತತ ಮಾಡುವ ಪುಣ್ಯ ಫಲದಲ್ಲಿ ಚೂರು ಭಾಗ ನಮಗೆ ಬರುತ್ತೆ ಎಲ್ಲರೂ ಮಾಡಿದರೆ. ಚಿಕ್ಕದು ನೋಡಿ, ಒಂದು 100 ಜನಕ್ಕೆ ಊಟ ಕೊಟ್ಟಿದ್ದಾರೆ, 100 ಜನ ಎಲ್ಲರಿಗೂ ಎರಡೆರಡು ಸ್ವೀಟ್ ಹಾಕಿದ್ದಾರೆ, ಎರಡೆರಡು ಸ್ವೀಟ್ ಹಾಕಿ ಅಂದ್ಕೊಳ್ಳಿ, ನೀವು ಕೂತಿದ್ದೀರಾ, ನೀವು ಏನೋ ಎಲ್ಲರಿಗೂ ಪ್ರೀತಿಕರವಾದ ಏನೋ ಕೆಲಸ ಮಾಡಿದ್ದೀರಾ, ಫೋಟೋ ತೆಗೆದಿರೋ ಏನೋ ಮಾಡಿರೋ ಏನೋ ಮಾಡಿದ್ದೀರ, ಅವರೆಲ್ಲರೂ ಬಹಳ ಖುಷಿಯಾಯಿತು. ಅದಕ್ಕೆ ಇನ್ನು ಊಟ ಕೂತಿಲ್ಲ, ಎಲ್ಲರೂ ಒಂದೊಂದು ಸ್ವೀಟ್ ನಿಮ್ಗೆ ಕೊಟ್ಬಿಟ್ರು, ಒಂದೊಂದು ಸ್ವೀಟೆ ಎರಡರಲ್ಲಿ ಒಂದು ತೆಗೆದು ನಿಮ್ಗೆ ಕೊಟ್ಟರು. ಎಷ್ಟು ಸ್ವೀಟ್ ಬರುತ್ತೆ? 100 ಬರುತ್ತೆ. ಅವರಿಗಿರೋದು ಎರಡೇ, ಕೊಟ್ಟದ್ದು ಒಂದೇ ನಿಮಗೆ, ಆದರೆ ನಿಮ್ಮ ಎಲೆಗೆ ಬಂದದ್ದು ರಾಶಿ. ಹಾಗೆ ಒಂದೊಂದು ಪ್ರಾಣಿ ಮಾಡಿದ್ದರಲ್ಲಿ ಚೂರು 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 ಎಷ್ಟು ಪ್ರಾಣಿಗಳು ಅಂತ, ಎಷ್ಟು ಜೀವರಾಶಿ. ಬರೀ ಇಂಡಿಯಾದೊಳಗೆ 130 crore ಇದ್ದಾರೆ, ಇನ್ನು ಬ್ರಹ್ಮಾಂಡದೊಳಗೆ ಅಂದರು ಪೃಥಿವೀಮಂಡಲದಲ್ಲಿ ಭೂಮಂಡಲದಲ್ಲಿ ಎಷ್ಟು ದ್ವೀಪಗಳಿವೆ, ಏನೇನಿವೆ. ಎಲ್ಲರೂ ಮಾಡಿದ ಪುಣ್ಯ ಫಲದಲ್ಲಿ ಚೂರು ನಮಗೆ ಅನಾಯಾಸವಾಗಿ ಬರುತ್ತಂತೆ. ಎಷ್ಟು ನಮ್ಮ ಯೋಗ್ಯತೆ ಎಷ್ಟಿದೋ ಅಷ್ಟು ಒಳ್ಳೆಯದಲ್ವ. ಇಂಥ ಪುಣ್ಯ ಏನು ಮಾಡಿದರೂ ಬರಲಿಕ್ಕೆ ಸಾಧ್ಯವಿಲ್ಲ, ಅಂಥ ಪುಣ್ಯವನ್ನು ನಾವು ಪಡೆಯಲಿಕ್ಕೆ ಆಗುತ್ತೆ. ಏನಿದರಲ್ಲಿ ರಹಸ್ಯ ಅಂತ ಹೇಳ್ತಾ ಇದ್ದಾರೆ. ಏನೂ ಇಲ್ಲ, ಗೃಹಸ್ಥನಾದವ 5 annagalannu ನಿತ್ಯವೂ ದಾನ ಮಾಡಬೇಕು. ಏನು ಸ್ವಾಹಾಕಾರದಿಂದ ಅಗ್ನಿಯಲ್ಲಿ ದೇವತೆಗಳಿಗೆ ಅನ್ನ ಕೊಡಬೇಕು, ಸ್ವಧಾಕಾರದಿಂದ ಪಿತೃಗಳಿಗೆ ಅನ್ನ ಕೊಡಬೇಕು, ಇನ್ನು ಮನೆಗೆ ಬಂದವರಿಗೆ ಅನ್ನ ಜಲ ಕೊಡಬೇಕು, ನಂತರ ಪಶುಪಕ್ಷಾದಿಗಳಿಗೆ ಜಲ ತೃಣ ಇವೆಲ್ಲ ಕೊಡಬೇಕು, ಹುಲ್ಲು ಮೊದಲಾದ. ಈ 4 ಆದ ಮೇಲೆ ಇನ್ನು 3 ಕೊಡಲೇಬೇಕು. ಯಾವುದು ಅಂದರೆ ದೇವರಿಗೆ ಅನ್ನ ಕೊಡಬೇಕಂತೆ. 3 ರೀತಿಯಾದ ಅನ್ನ. ಏನು 3 ರೀತಿಯಾದ ಅನ್ನ ಅಂತ ಹೇಳ್ತಾರೆ, ನಾವು ಮಾಡಿದ ಮಾನಸಿಕ ವಾಚಿಕ ಕಾಯಿಕ, ಮನಸ್ಸಿನಿಂದ ವಾಕ್ಯದಿಂದ ಕಾಯದಿಂದ ಮಾಡಿದ ಸಕಲ ಕರ್ಮಗಳನ್ನು ದೇವರಿಗೆ ಅನ್ನ ಅಂತ ಕೊಡಬೇಕು. ಹಾಗಾದರೆ ಭೂಮಂಡಲದಲ್ಲಿರುವ ಎಲ್ಲ ಪ್ರಾಣಿಗಳು ಮಾಡುವ ಸಕಲ ಕರ್ಮ ದೇವರಿಗೆ ಅನ್ನ, ದೇವರಿಗೆ ಅನ್ನ ಅಂದರೆ ದೇವರಿಗೆ ಭಿಕ್ಷೆಯನ್ನು ಕೊಡೋದು. ದೇವರಿಗೆ ಭಿಕ್ಷಾ, ಭಿಕ್ಷಾ ಅಂದರೆ ಅನ್ನ. ಸ್ವಾಮಿಗಳು ಭಿಕ್ಷಾ ಅಂದರೆ ಏನು, ಭಿಕ್ಷಾ ಹಾಕೋದಂತಾರೆ, ಊಟ ಕೊಡೋದು ಅಂತ ಅರ್ಥ. ಭಿಕ್ಷಾ ಶಬ್ದಕ್ಕರ್ಥ, ಯದ್ಯಪಿ ಸ್ವಾಮಿಗಳಾದವರು ಏನು ಮಾಡುತ್ತಾರೆ ಅಂದರೆ ಪರಮಹಂಸರು ಎಲ್ಲರೂ ಕೂಡ, ಅದರಲ್ಲಿ ಪರಮಹಂಸರು ಅಂದು ಬಿಟ್ಟರು. ಪರಮಹಂಸರು ಅಂದರೆ ಪೀಠಾಧಿಪತಿಗಳು, ಅವರು ಮನೆಗಳಿಗೆ ಬರುತ್ತಾರೆ, ಭಿಕ್ಷೆಯನ್ನು ಸ್ವೀಕಾರ ಮಾಡುತ್ತಾರೆ. ಇನ್ನು ಮಿಕ್ಕ ಸ್ವಾಮಿಗಳಿರ್ತಾರಲ್ಲ ಅಂದರೆ ಪರಮಹಂಸರಲ್ಲದೆ ಹಂಸರು, ಬಹೂದಕರು, ಕುಟೀಚಕರು ಅಂತ 3 ರೀತಿ. ಅವರು ಹೇಗೆ ಊಟ ಇತ್ಯಾದಿಗಳೆಲ್ಲ ಅಂದರೆ, ಯಾರು ಗೃಹಸ್ಥರಿರ್ತಾರೋ ಒಳ್ಳೆ ವೈಶ್ವದೇವಾದಿಗಳು ಮಾಡಿಕೊಂಡು ನಿತ್ಯ ಉಪಾಸನಾದಿಗಳನ್ನು ಮಾಡಿರ್ತಕ್ಕಂಥವ್ರು ಯಾರಿರ್ತಾರ ಉಪಾಸನಾದಿಗಳನ್ನು, ಅವರ ಮನೆಗೆ ಹೋಗಬೇಕಂತೆ. ದೇವರ ನೈವೇದ್ಯ ಮಾಡಿ ವೈಶ್ವದೇವ ಮಾಡಿದ ಅನ್ನವನ್ನು ಇಟ್ಟುಕೊಂಡು ಅವರು ಕಾದುಕೊಂಡಿರಬೇಕಂತೆ ಮಡಿಯಲ್ಲಿ. ಇವರು ಹೋದರೆ ಇವರಿಗೆ ಕೊಡಬೇಕಂತೆ. ಅದು ಹೇಗೆ ಅಂತ ಹೇಳುತ್ತಾರೆ, ಯತಿಹಸ್ತೆ ಜಲಂ ದದ್ಯಾತ್, ಕೈಯಲ್ಲಿ ನೀರು ಕೊಡಬೇಕು, ತೀರ್ಥ ಕೊಡಬೇಕು, ಕೈಯಲ್ಲಿ ನೀರು ಹಾಕಬೇಕು, ತೊಳೆಯುತ್ತಾರೆ. ಭೈಕ್ಷಂ ದದ್ಯಾತ್, ಅದು ಏನೇನು ತಿನ್ನಲಿಕ್ಕಿದೆಯೋ ಪದಾರ್ಥಗಳೆಲ್ಲ ಕೈಯಲ್ಲಿ ಹಾಕಬೇಕು. ಹೆಚ್ಚು ಅಭಿಮಾನದಿಂದ ಹಾಕಿದರೆ ಸೋರೋಗುತ್ತೆ. ಎಷ್ಟು ಕೈಯಲ್ಲಿ ಹಾಕ್ತೀವೋ ಅಷ್ಟೇ ತಿನ್ನಬೇಕು. ಮತ್ತು ಕುಡಿಯಲಿಕ್ಕೆ ನೀರು ಹಾಕಬೇಕು, ಒಂದು ಬೊಗಸೆ ನೀರು. ಮತ್ತು ತೊಳೆಯಲಿಕ್ಕೆ, ಕೈ ತೊಳಿಲಿಕ್ಕೆ ನೀರು ಹಾಕಬೇಕು. ತೀರ್ಥ ತಗೊಳ್ತಾರೆ, ಮುಗೀತು ಅವತ್ತಿನ ದಿನದ ಕಾರ್ಯಕ್ರಮ ಅವರದು. ಈ ಥರ ಸ್ವಾಮಿಗಳು ಮಾಡುತ್ತಾರೆ, ಅವ್ರನ್ನ ಕರಪಾತ್ರೆಗಳು ಅಂತ ಹೇಳ್ತಾರೆ. ಕರ ಕೈಯೇ ಪಾತ್ರೆಯಾಗಿ ಇರತಕ್ಕಂಥವರು ಕರಪಾತ್ರೆಗಳು. ಹಾಗಾದರೆ ದೇವರು ಕೂಡ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದರೂ ನಮ್ಮ ಹತ್ರ ಬಂದು, ಹೇಗೆ ಬಲಿಮಹಾರಾಜನ ಹತ್ರ ವಾಮನ ಯಾಚನೆ ಮಾಡಿದನೋ ಹಾಗೆ, ನಿಮ್ಮ ಕರ್ಮ ಕೊಡಯ್ಯ, ನೀವು ಮಾಡಿದ ಕರ್ಮಗಳು ಯಾವುದಕ್ಕಾಗಿ, ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ನಮ್ಮ ಕರ್ಮಗಳನ್ನು ಯಾಚನೆ ಮಾಡಿ ತಗೊಳ್ಳುತ್ತಾನೆ ಭಗವಂತ. ಅಂಥ ಭಗವಂತನಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡುವುದು ಯಾರು ಮಾಡುತ್ತಾರೆ, ಹೇಗೆ ಇದನ್ನು ಹೇಳ್ತಾರೆ ಇಲ್ಲಿ. ಯದಾ ಭೂತಾಗ್ನಿರ್ನಶ್ಯತಿ ತದಭಿಮಾನಿ ವಾಯೌ ಲೀಯತೆ. ಹೊರಗೆ ಅಗ್ನಿ ಉರಿತಾ ಇರುತ್ತೆ. ಅಡಿಗೆ ಮನೆಯಲ್ಲಿ ಉರಿಯುತ್ತೆ, ಎಲ್ಲ ಕಡೆ ಉರಿತಾ ಇರುತ್ತೆ. ಅದು ಬರೀ ಅಗ್ನಿ ಎಂದು ತಿಳಿಯಬೇಡಿ, ಅಲ್ಲಿ ದೇವತೆಗಳು ಇರ್ತಾರೆ. ಅಗ್ನಿಯ ಅಗ್ನಿ ಅಗ್ನಿದೇವರ ಸೇವಕರಾದವರು, ಅಭಿಮಾನಿಗಳು, ದೇವತೆಗಳೆಲ್ಲ ಆಯಾ ಅಗ್ನಿಗಳಲ್ಲಿ ನಿಂತಿರ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ಆಯಾ ಅಗ್ನಿ ಎಲ್ಲೆಲ್ಲಿ ಉರಿತಾ ಇರುತ್ತೋ ಅಲ್ಲಲ್ಲಿರತಕ್ಕ ಜನರ ಕರ್ಮವನ್ನು ಸೆಳೆಯುತ್ತಾರೆ. ನಮಗೆ ದೇವರಿಗೆ ಕರ್ಮ ಸಮರ್ಪಣೆ ಮಾಡಬೇಕೆಂಬುದು ಈಗ ಗೊತ್ತಾಯಿತು. ಸಬ್ಜೆಕ್ಟೇ ಗೊತ್ತಿರೋದವರು ಮಾಧ್ವರ್ಯ ಎಷ್ಟು ಜನ ಇದ್ದಾರೋ, ಇನ್ನು ಬೇರೆಯವ್ರಿಗಂತೂ ವಿಷಯಗಳೇ ಗೊತ್ತಿರಲ್ಲ, ತಿನ್ನೋದು ತಿರುಗೋದು ಬಿದ್ದಿರೋದು. ಅದಕ್ಕಂದರೂ ಅವರಿಗೆ ಗೊತ್ತಿಲ್ಲದಿದ್ದರೂ ದೇವತೆಗಳು ಅವರು ಮಾಡಿದ ಕರ್ಮಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ತೆಗೆದುಕೊಂಡು ಏನು ಮಾಡುತ್ತಾರೆ ಅಂದರೆ, ವಾಯುದೇವರ ರೂಪ ಹೊರಗೆ ನಿಂತಿರುತ್ತೆ. ಯಾವ ರೂಪ? ವಾಯುದೇವರ ರೂಪ ಹೊರಗೆ ನಿಂತಿರುತ್ತೆ. ಆ ಹೊರಗೆ ನಿಂತಿರುವ ವಾಯುದೇವರ ರೂಪಕ್ಕೆ ಇವರು ಅಗ್ನಿದೇವರು ಏನು ಮಾಡುತ್ತಾರೆ, ಎಲ್ಲರ ಕರ್ಮವನ್ನು ಸೆಳೆದು ವಾಯುದೇವರಿಗೆ ಕೊಡುತ್ತಾರೆ. ನಂತರ ಮುಂದೆ ಹೇಳುತ್ತಾರೆ, ಯದಾಚ ಸೂರ್ಯ ಅಸ್ತಂಗಚ್ಛತಿ ತದಾ ಸೋಪಿ ವಾಯೌ ಲೀಯತೆ. ಯಾವಾಗ ಸೂರ್ಯದೇವರು ಎಲ್ಲ ಪ್ರಾಣಿಗಳ ಕರ್ಮಗಳನ್ನು ಸ್ವೀಕಾರ ಮಾಡಿ ವಾಯುದೇವರಿಗೆ ಕೊಡಲಿಕ್ಕೆ ಕೆಲವರನ್ನು ಹೊರಗೆ ನಿಲ್ಲಿಸಿದ್ದಾರೆ, ಅದರಲ್ಲಿ ಒಂದು ಅಗ್ನಿ, ಎರಡನೆಯದು ಸೂರ್ಯ. ಆ ಸೂರ್ಯದೇವರು ಕೂಡ ಎಲ್ಲರ ಕರ್ಮಗಳನ್ನು ಸೆಳೆದು ಸೆಳೆದು ವಾಯುದೇವರಿಗೆ ಕೊಟ್ಟು ಅಸ್ತಮಯ ಆಗ್ತಾರೆ. ಅಗ್ನಿಗಳು ಕೂಡ ಅಷ್ಟೇ, ಎಲ್ಲರ ಕರ್ಮಗಳನ್ನು ಸೆಳೆದು ಸೆಳೆದು ವಾಯುದೇವರಿಗೆ ಕೊಟ್ಟು ಅಗ್ನಿ ಶಾಂತ ಶಾಂತ ಆಗ್ತಾ ಬರುತ್ತೆ. ನಂತರ ಮುಂದೆ ಹೇಳುತ್ತಾರೆ, ಯದಾಚ ಚಂದ್ರ ಅಸ್ತಮೇತಿ ತದಾ ಸೋಪಿ ತತ್ರೈವ ಅಪ್ಪೇತಿ. ಚಂದ್ರದೇವರು ಕೂಡ ರಾತ್ರಿ ಹೊತ್ತಿನಲ್ಲಿ ನಾವು ಮಾಡಿದ ಸಕಲ ಕರ್ಮಗಳನ್ನು ತೆಳೆದು ವಾಯುದೇವರಿಗೆ ಕೊಡ್ತಾರೆ. ಇನ್ನ ಮುಂದೆ ಹೇಳುತ್ತಾರೆ, ಯದಾಚ ತತ್ರ ತತ್ರ ಸ್ಥಿತಾಃ ಆಪಃ ನಶ್ಯಂತಿ ತದಾ ಆಪಃ ತತ್ರೈವ ಲೀಯಂತೆ. ಅದು ಹೇಳ್ತಾರೆ, ನೀರು ಅದು ಚಿಕ್ಕ ಕುಂಟೆ ಆಗಿರಬಹುದು, ದೊಡ್ಡ ಕುಂಟೆ ಆಗಿರಬಹುದು, ಸರೋವರ ಆಗಿರಬಹುದು, ದೊಡ್ಡ ನದಿ ಆಗಿರಬಹುದು, ಸಮುದ್ರ ಆಗಿರಬಹುದು, ಎಲ್ಲೆಲ್ಲಿ ನೀರಿರುತ್ತೋ ನೀರಿಗೆ ಅಭಿಮಾನಿ ದೇವತೆಗಳಿರ್ತಾರೆ. ಅವರು ತಮ್ಮ ತಮ್ಮ ವಶದಲ್ಲಿ ಯಾವ ಯಾವ ಜೀವರಾಶಿಗಳಿರ್ತಾರೆ ಅವರೆಲ್ಲರ ಕರ್ಮವನ್ನು ತೆಗೆದುಕೊಂಡು ವಾಯುದೇವರಿಗೆ ಕೊಡುತ್ತಾರೆ. ಎಷ್ಟು ಜನ ಆದರು? ಯಾಕೆ ಮಾತಾಡ್ತಾ ಇಲ್ಲ? ನಾಲ್ಕು ಜನ ಆದರು. ಯಾರ್ಯಾರು? ಅಗ್ನಿ, ಸೂರ್ಯ, ಚಂದ್ರ, ನೀರು, ವರುಣ. ಅಗ್ನಿ, ಸೂರ್ಯ, ಚಂದ್ರ, ವರುಣ, ಈ ನಾಲ್ಕು ಜನ ಏನು ಮಾಡುತ್ತಾರೆ? ಅಲ್ಲಲ್ಲಿರುವ ಅಗ್ನಿಗೆ ಅಭಿಮಾನಿಯಾಗಿ ಸೂರ್ಯ, ಚಂದ್ರ ಮತ್ತು ವರುಣ ಅಲ್ಲಲ್ಲಿರುವ ನೀರಿಗೆ ಅಭಿಮಾನಿಗಳಾಗಿ ಆಯಾ ಜೀವರಾಶಿಗಳು ಮಾಡುವ ಸಕಲ ಕರ್ಮಗಳನ್ನು, ಅಲ್ಲ ಎಲ್ಲ ಕರ್ಮಗಳನ್ನ ಒಬ್ಬರು ತಗೊಂಡ ಮೇಲೆ ಇನ್ನ ಕರ್ಮ ಉಳಿದಿರುತ್ತ ಮಿಕ್ಕವರಿಗೆ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕರ್ಮವನ್ನು ತೆಗೆದುಕೊಳ್ಳಿಕ್ಕೆ ಅಧಿಕಾರ. ಸೊ ಎಲ್ಲ ಕರ್ಮಗಳು ಡಿವೈಡೆಡ್ ಬೈ ಫೋರ್. ನಾವು ಮಾಡುವ ಕರ್ಮಗಳು ನಾಲ್ಕು ಭಾಗವಾಗಿ ನಾಲ್ಕು ಜನ ತಗೊಂಡು ಹೋಗ್ತಾರೆ. ಆ ನಾಲ್ಕು ಜನ ತಗೊಂಡು ಹೋಗಿ ಯಾರಿಗೆ ಕೊಡ್ತಾರೆ? ವಾಯುದೇವರಿಗೆ ಕೊಡುತ್ತಾರೆ. ಹಾ, ಹಾಗೆ ಇನ್ನು ಹೇಳ್ತಾ ಇದ್ದಾರೆ, ಏವಂ ಚತುರ್ಣಾಂ ದೇವಾನಾಂ ಸಂಭರ್ತೃತ್ವಾತ್ ವಾಯುಃ ಸಂವೃತ್ತೇ ಇತಿ ಸಂವರ್ಗ ನಾಮ. ಒಟ್ಟಾಗಿ ಏನು ಮಾಡಿದರು? ನಾಲ್ಕು ಜನ ಎಲ್ಲರ ಕರ್ಮಗಳನ್ನು ತೆಗೆದುಕೊಂಡು ಬಂದು ಜೊತೆಗೆ ತಮ್ಮ ಕರ್ಮವನ್ನು ಸೇರಿಸಿ ವಾಯುದೇವರಲ್ಲಿ ಅವರು ಲಯ ಆಗುತ್ತಾರೆ, ಅಂದರೆ ವಾಯುದೇವರ ಅಧೀನರಾಗ್ತಾರೆ. ಹಾ, ಅದಕ್ಕಂದ್ರೂ ನಾಲ್ಕು ರೀತಿಯಾದ ದೇವತೆಗಳನ್ನು ಅವರವರ ಕರ್ಮಗಳು, ಅವರು ತಂದ ಕರ್ಮಗಳ ಸಹಿತ ಆ ದೇವತೆಗಳನ್ನು ತಮ್ಮ ವಶದಲ್ಲೇ ತೆಗೆದುಕೊಳ್ಳುವಂಥ ವಾಯುದೇವರಿಗೆ ಸಂವರ್ಗ ಅಂತ ಹೆಸರು. ಸಂಹರ್ತೃತ್ವಾತ್ ಸಂವರ್ಗ ನಾಮ ಅಂದರೆ ಎಲ್ಲರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಸಂಹಾರ ಅಂದರೆ ಕೊಂದು ಬಿಡುವುದು ಅಂತ ಅರ್ಥ ಅಲ್ಲ, ತಮ್ಮ ವಶಕ್ಕೆ ತೆಗೆದುಕೊಳ್ಳೋದು. ಹಾಗಾದರೆ ಏನರ್ಥ ಆಯಿತು ನಿಮಗೆ? ಅಗ್ನಿ, ಸೂರ್ಯ, ಚಂದ್ರ, ವರುಣ, ನಾಲ್ಕು ಜನ ಎಲ್ಲರೂ ಮಾಡಿದ ಕರ್ಮಗಳನ್ನು ತೆಗೆದುಕೊಂಡು ಹೋಗಿ ವಾಯುದೇವರಿಗೆ ಕೊಟ್ಟು ವಾಯುದೇವರಲ್ಲಿ ನಾಲ್ಕು ಜನ ಲಯ ಆಗ್ತಾರೆ. ನಾಲ್ಕು ಜನರನ್ನು ತನ್ನೊಳಗೆ ಲಯ ಮಾಡಿಕೊಳ್ಳುತ್ತಾರಾದ್ದರಿಂದ ವಾಯುದೇವರಿಗೆ ಏನು ಹೆಸರು ಕೇಳಿಸಿಲ್ಲ? ಸಂವರ್ಗ ಹೇಳಿ, ಬಾಯಿಂದ ಬಾಯಿ ತುಂಬ ಸಂವರ್ಗ ಹೇಳಿದ್ರೆ ಪಾಪಗಳೆಲ್ಲ ಹೋಗುತ್ತೆ. ಸಂವರ್ಗ ಸರಿ. ಇನ್ನು ಇದು ಹೊರಗಿರುವ ಚಿಂತನೆ. ಇನ್ನು ಜೀವನ ಒಳಗೆ, ಹೊರಗೆ ಮಾಡುವ ಕರ್ಮಗಳು, ಒಳಗೆ ಮಾಡುವ ಕರ್ಮಗಳು, ಹೊರಗೆ ಮಾಡುವ ಕರ್ಮಗಳು ಬೇರೆ, ಒಳಗೊಳಗೆ ಮಾಡುವ ಕರ್ಮಗಳು ತುಂಬ ಇವೆ. ಮನಸ್ಸಿನಿಂದ ಮಾಡುವ ಕರ್ಮಗಳು, ಹೌದಾ? ಈ ಎಲ್ಲ ಕರ್ಮಗಳಲ್ಲಿ ಒಳ ಜೀವನ ಒಳಗೆ, ಅದಕ್ಕೆ ಹೇಳ್ತಾರೆ ಯದಾ ಜೀವ ಸ್ವಪಿತಿ ತದಾ ವಾಗಭಿಮಾನಿ ಅಗ್ನಿ ಪ್ರಾಣೇ ಏವ ಲೀಯತೆ. ಜೀವನಿಂದ ನಾನಾ ಮಾತುಗಳನ್ನು ನುಡಿಸಿದ ವಾಗಭಿ, ನೋಡಿ ಹೊರಗೆ ಯಾವ ಯಾವ ದೇವತೆಗಳಿದ್ದಾರೋ ಅವರೆಲ್ಲ ಒಳಗೂ ಇದ್ದಾರೆ, ನಮ್ಮ ಒಳಗೇ ಇದ್ದಾರೆ. ಜೀವರು ಒಳಗೆ ಮಾಡಿದ ಸಕಲ ಕರ್ಮಗಳನ್ನು ಒಬ್ಬೊಬ್ಬರ ಒಳಗಿರತಕ್ಕ ಈ ಜೀವರು ಅಂದರೆ ದೇವತೆಗಳು, ಅಲ್ಲಲ್ಲೇ ವಾಯುದೇವರ ಇನ್ನೊಂದು ರೂಪವಿದೆ. ಎಲ್ಲಿದೆ? ಎಲ್ಲರ ಒಳಗೆ ಇದೆ. ಪ್ರತಿಯೊಬ್ಬ ಜೀವರಾಶಿಯ ಒಳಗೆ ಅಗ್ನಿ ಎಲ್ಲರೂ ನಿಂತಿದ್ದಾರೆ. ನಿಂತು ಅವರವರ ಒಳಗಿರುವ ವಾಯುದೇವರಿಗೆ ಅವರವರು ಮಾಡಿದ ಕರ್ಮಗಳನ್ನು ಅಲ್ಲಲ್ಲಿರುವ ವಾಯುದೇವರಿಗೆ ಕೊಟ್ಟು, ಅಲ್ಲಲ್ಲೇ ತಾವು ಮಾಡಿದ ಕರ್ಮವನ್ನು ಅಲ್ಲಿರೋ ವಾಯುದೇವರಿಗೆ ಕೊಡ್ತಾರೆ. ಆಯಿತಾ? ಆದ್ದರಿಂದ ವಾಯುದೇವರು ಆ ಎಲ್ಲ ಜೀವರಾಶಿಗಳ ಒಳಗಿರತಕ್ಕಂಥ ನಾಲ್ಕು ಜನ ಯಾರ್ಯಾರು ಅಂದರೆ ಹೇಳ್ತಾರೆ ವಾಗಭಿಮಾನಿ ಅಗ್ನಿ, ಇನ್ಯಾರು ನಂತರ
ಸೂರ್ಯ
ಬರಬೇಕು. ಚಕ್ಷುರಭಿಮಾನಿ ಸೂರ್ಯ, ಕಿವಿಗೆ ಅಭಿಮಾನಿ ಯಾರು? ಚಂದ್ರ. ಕಣ್ಣಿಗೆ ಅಭಿಮಾನಿ ಯಾರು? ಸೂರ್ಯ. ಚಕ್ಷುರಭಿಮಾನಿ ಸೂರ್ಯ, ಕಣ್ಣಿಗೆ ಅಭಿಮಾನಿ ಸೂರ್ಯ, ಶ್ರೋತ್ರ ಅಭಿಮಾನಿ ಚಂದ್ರ. ಹೊರಗಿನ ಮೂರು ಜನ, ಒಳಗಿನ ಮೂರು ಜನ ಬಂದರು. ಹೊರಗೆ ದೇವತೆಗಳೆಷ್ಟು? ಅಗ್ನಿ, ಸೂರ್ಯ, ಚಂದ್ರ. ಅವರೇ ನಮ್ಮಲ್ಲೂ ಇದ್ದಾರೆ. ಹೊರಗೆ ಸೂರ್ಯಮಂಡಲಕ್ಕೆ ಅಭಿಮಾನಿ ಸೂರ್ಯದೇವರು, ನಮ್ಮಲ್ಲೂ ಸೂರ್ಯಮಂಡಲವಿದೆ ಅದಕ್ಕೆ ಅಭಿಮಾನಿ ಸೂರ್ಯ. ಹೊರಗೆ ಚಂದ್ರಮಂಡಲವಿದೆ ಅದಕ್ಕೆ ಅಭಿಮಾನಿ ಚಂದ್ರ, ನಮ್ಮಲ್ಲೇ ಚಂದ್ರಮಂಡಲವಿದೆ ಅದಕ್ಕೆ ಅಭಿಮಾನಿ ಚಂದ್ರ. ಹೊರಗೆ ಅಗ್ನಿಮಂಡಲವಿದೆ ಅದಕ್ಕೆ ಅಭಿಮಾನಿ ಅಗ್ನಿ, ನಮ್ಮೊಳಗೂ ಅಗ್ನಿಮಂಡಲವಿದೆ ಅದಕ್ಕೆ ಅಭಿಮಾನಿ ಅಗ್ನಿ. ಹಾಗಾದರೆ ಅಗ್ನಿ, ಸೂರ್ಯ, ಚಂದ್ರ ನಮ್ಮಲ್ಲೇ ಇದ್ದಾರೆ. ನಮ್ಮಲ್ಲಿ ಅಗ್ನಿ ಯಾವುದಕ್ಕೆ ಅಭಿಮಾನಿ? ವಾಕ್ಕಿಗೆ ಅಭಿಮಾನಿ. ಒಳ್ಳೆ ಮಾತು ಬರಬೇಕಾ? ಅಗ್ನಿದೇವರು ಬಾಯಲ್ಲಿ ನಿಂತು ಚೆನ್ನಾಗಿ ನುಡಿಸಿದರೆ ಒಳ್ಳೆ ವಾಗ್ಮಯ ಆಗ್ತಾನೆ, ಅಂದರೆ ಅವನ ಮಾತು ಎಲ್ಲರಿಗೂ ಹಿಡಿಸುತ್ತೆ. ಯಾರ ಬಾಯಿಂದಾದರೂ ಒಳ್ಳೆ ಮಾತು ಬರ್ತಾ ಇದೆ, ಎಲ್ಲರಿಗೆ ಹಿತಕರವಾದ ಮಾತು ಬರ್ತಾ ಇದೆ, ಸಂತೋಷ ಕೊಡ್ತಾ ಇದೆ ಅಂದರೆ ಅಗ್ನಿದೇವರು ಚೆನ್ನಾಗಿ ನುಡಿಸ್ತಾ ಇದ್ದಾರೆ ಅಂತ ಅರ್ಥ. ಯಾರದ್ದಾದರೂ ಕಣ್ಣು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಸೂರ್ಯದೇವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾರಿಗಾದರೂ ಕಿವಿ ಚೆನ್ನಾಗಿದೆ ಅಂದರೆ ಅಲ್ಲಿ ಚಂದ್ರದೇವರು ಅಲ್ಲ, ಚೆನ್ನಾಗಿರೋದು ಅಂದರೆ ಕಿವಿ ಚೆನ್ನಾಗಿ ಕೆಲಸ ಮಾಡುವುದು ಅಂದರೆ ಕಂಡ ಕಂಡದ್ದೆಲ್ಲ ಕೇಳೋದು, ಅವರು ಕೂತ ಕೂಡಲೇ ನೋಡ್ರಿ ಅವರು ಹಾಗಂತೆ ಇವರು ಹೀಗಂತೆ ಈ ಮಾತುಗಳು ಕೇಳೋದಲ್ಲ. ಯಾರ ಕಿವಿ ಸತತ ಭಗವಂತನ ಕಥೆಯನ್ನು ಕೇಳಲಿಕ್ಕೆ ಆಗಿ ಕೂತಿರುತ್ತೋ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತರ್ಥ. ಯಾರ ಕಣ್ಣು ಸದಾ ಭಗವಂತನ ರೂಪಗಳನ್ನು ಒಂದಾ ದೇವಸ್ಥಾನದಲ್ಲಿ ಅಥವಾ ಯಾರ್ಯಾರು ಕಾಣಿಸ್ತಾರೋ ಅವರೊಳಗೆ ದೇವರನ್ನೇ ನೋಡುವ ಅಭ್ಯಾಸ ಯಾರ ಕಣ್ಣಿಗಿರುತ್ತೋ ಆ ಕಣ್ಣಿನಲ್ಲಿ ಸೂರ್ಯದೇವರು ಚೆನ್ನಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಯಾರ ಬಾಯಿಂದ ಭಗವಂತನ ಸ್ತೋತ್ರ, ಸಜ್ಜನರ ಹೊಗಳಿಕೆ, ಸಜ್ಜನರನ್ನು ಹೊಗಳುವ ಬಾಯಿ, ದುರ್ಜನರನ್ನು ನಿಂದ ಮಾಡುವ ಬಾಯಿ, ಭಗವಂತನನ್ನು ಹೊಗಳುವ ಬಾಯಿ, ಅಲ್ಲಿ ಅಗ್ನಿದೇವರು ಕೆಲಸ ಮಾಡುತ್ತಾ ಇದ್ದಾರೆ ಅಂತರ್ಥ. ಇಷ್ಟಾದ ಮೇಲೆ ಹೊರಗೆ ಯಾರ್ಯಾರು ಬಂದರು, ಅಗ್ನಿ, ಸೂರ್ಯ, ಚಂದ್ರ, ವರುಣ ಬಂದಿದ್ರು. ಇಲ್ಲಿ ಒಬ್ಬರು ಬೇರೆ ಬರ್ತಾರೆ, ಯಾರು ಅಂದರೆ ಮನೋಭಿಮಾನಿ ಕಾಮಹ, ಮನೋಭಿಮಾನಿ ಇಂದ್ರ ಕಾಮರು ಅಂತ ಅವರು ಬರ್ತಾ ಇದ್ದಾರೆ. ಅವರು ಒಟ್ಟಾರೆ ಯಾರ್ಯಾರು ಬಂದರು, ವಾಗಭಿಮಾನಿ ಅಗ್ನಿ, ಚಕ್ಷುರಭಿಮಾನಿ ಸೂರ್ಯ, ಶ್ರೋತ್ರಾಭಿಮಾನಿ ಚಂದ್ರ, ಮನೋಭಿಮಾನಿ ಇಂದ್ರ ಕಾಮರು. ಈ ನಾಲ್ಕು ಜನ ಕೂಡ ಏನು ಮಾಡುತ್ತಾರೆ ಅಂದರೆ ಆಯಾ ಜೀವರಾಶಿಗಳ ಆಯಾ ಇಂದ್ರಿಯದಿಂದ ಆದ ಕೆಲಸಗಳೆಲ್ಲ ಒಳಗಿರತಕ್ಕ ವಾಯುದೇವರಿಗೆ ಕೊಡ್ತಾರೆ, ಜೊತೆಗೆ ತಾವು ಮಾಡಿದ ಕರ್ಮವನ್ನು ಕೊಡ್ತಾರೆ, ಲಯ ಆಗುತ್ತಾರೆ. ಲಯ ಆಗೋದು ಅಂದರೆ ಏನು, ಸುಷುಪ್ತಿಯಲ್ಲಿ ಲಯ ಆಗ್ತಾರೆ ಅಂದರೆ ವಾಯುದೇವರ ಅಧೀನದಲ್ಲಿ ಮಲಗಿರ್ತಾರೆ. ಲಯ ಅಂದರೆ ಅದು ಎಚ್ಚರ ಆದ ಕೂಡಲೇ ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಎಲ್ಲರೂ ಕೆಲಸ ಮಾಡಿಸ್ತಾರೆ, ಸುಷುಪ್ತಿಯಲ್ಲಿ ಎಲ್ಲರೂ ಮಲಗುತ್ತಾರೆ. ಆ ಅಂದರೆ ಯಾರು ಕೆಲಸ ಮಾಡದೆ ಸುಮ್ಮನಿರ್ತಾರೆ, ಅದನ್ನೇ ಲಯ ಅಂತ ಕರೆದರು. ಒಟ್ಟಾರೆ ಒಳಗಿರುವ ವಾಯುದೇವರು ಏನಂತ ಕರೆಸಿಕೊಂಡ್ರು, ಈ ನಾಲ್ಕು ಜನರನ್ನು ಅವರವರ ಕರ್ಮಗಳ ಜೊತೆ, ಆಯಾ ಜೀವರಾಶಿಗಳ ಕರ್ಮಗಳ ಜೊತೆ, ಅವರವರ ಕರ್ಮಗಳ ಜೊತೆ ಆ ನಾಲ್ಕು ದೇವತೆಗಳನ್ನು ಅಲ್ಲಲ್ಲೇ ಸ್ವೀಕಾರ ಮಾಡುವುದರಿಂದ ವಾಯುದೇವರಿಗೆ ಏನು ಹೆಸರು, ಸಂವರ್ಗ ಅಂದರು. ಸಂವರ್ಗ ಅಂದರು. ಈ ರೀತಿಯಲ್ಲಿ ವಾಯುದೇವರಿಗೆ ಏನು ಹೆಸರು, ಸಂವರ್ಗ. ಇನ್ನೊಂದು ಹೆಸರಿದೆ, ಏನದು ಅಂದರೆ ಏವಂ ಸ್ವಭಕ್ತಾನ ಸರ್ವ ದೋಷಾನ್ ದೂರೀಕರೋತೀತಿ ದುರ್ನಾಮ ಪ್ರಾಣ. ದೂಹು ಅಂತ ವಾಯುದೇವರಿಗೆ ಹೆಸರು. ಏನು ಹೆಸರು? ದೂಹು. ಬಾಯಿ ಬಿಟ್ಟು ಗಟ್ಟಿಯಾಗಿ ಹೇಳಿದರೆ ಏನಾಗುತ್ತೆ, ಒಂದು ಮಧ್ಯಾಹ್ನ ಊಟ ಮಾಡಿದ ಜೀರ್ಣ ಪ್ರಧಾನ, ಎರಡನೇದು ಅಂದರೆ ಫಲಾರಕ್ಕ ರೆಡಿ ಆಗುತ್ತೆ. ಮಧ್ಯಾಹ್ನ ತಿಂದದ್ದೇ ಜೀರ್ಣ ಆಗಿಲ್ಲ ಅಂದರೆ ರಾತ್ರಿ ಫಲಾರ ಇಲ್ಲ ರೀ, ನಮ್ಗೆ ಬೇಡ, ಸ್ವಲ್ಪ ನೀರು ಕೊಡು ಮಲಗ್ತೀವಿ ಅಂದರು. ಅದಕ್ಕೆ ಮಾಡಿದ ಫಲಾರ ಸಾರ್ಥಕ ಆಗಬೇಕಾದ್ರೆ ಚೂರು ಗಟ್ಟಿಯಾಗಿ ತಿನ್ನಬೇಕು. ಎರಡನೇದು ಮಾಡಿದ ಪಾಪಗಳೆಲ್ಲ ಹೋಗುತ್ತೆ. ಅದು ಹೇಳ್ತಾರೆ, ತಮ್ಮ ಭಕ್ತರ ಎಲ್ಲ ಪಾಪಗಳನ್ನು ದೂರ ಮಾಡತಾರದ್ದರಿಂದ ವಾಯುದೇವರಿಗೆ ದೂಹು ಅಂತ ಹೆಸರು. ದೂಹು. ಹಾಗೆ ವಾಯುದೇವರಿಗೆ ಇನ್ನೊಂದು ಹೆಸರೇನು, ಸಂವರ್ಗ. ಸಂವರ್ಗ, ಸಂವರ್ಗ ಅಲ್ಲ, ನೆನಪಿರಲಿಕ್ಕೆ ಯಾವುದಾದ್ರೂ ಅಂಥ ಹೆಸರಿದೆಯಾ ಲೌಕಿಕದಲ್ಲಿ? ವರ್ಗ, ಆ ವರ್ಗ, ಈ ವರ್ಗ, ಹೌದಾ, ಅವರೊಂದು ವರ್ಗ, ನಾವೊಂದು ವರ್ಗ, ಗ್ರೂಪ್ ಅಂತ, ಹೌದಾ. ಸಂವರ್ಗ, ವಾಯುದೇವರ ಹೆಸರು ಸಂವರ್ಗ. ಹಾಗಾದರೆ ಎಷ್ಟಾಯಿತು ಇವಾಗ ಅಂದರೆ, ಹೊರಗೆ ವಾಯುದೇವರ ರೂಪಗಳೆರಡು, ಹೊರಗೂ ಒಳಗೂ ಸೇರಿ ವಾಯುದೇವರ ರೂಪಗಳು ಎರಡು, ದೇವತೆಗಳ ರೂಪಗಳೆಷ್ಟು, ಹೊರಗೆ ನಾಲ್ಕು ಒಳಗೆ ನಾಲ್ಕು ಎಂದು ಎಂಟು, ಎಂಟು ಪ್ಲಸ್ ಎರಡೆಷ್ಟು, ಹತ್ತು. ಈ ಎಲ್ಲರನ್ನ ವಾಯುದೇವರೇನು ಮಾಡುತ್ತಾರೆ ಅಂದರೆ ಎಲ್ಲ ಜೀವರಾಶಿಗಳ ಕರ್ಮಗಳನ್ನು, ಒಳಗೂ ಒಳಗೂ ಮಾಡಿದ ಕರ್ಮಗಳನ್ನು ದೇವತೆಗಳು ವಾಯುದೇವರಿಗೆ ಕೊಟ್ಟು, ಅವರು ವಾಯುದೇವರ ಅಧೀನ ಆದರೆ ಆ ಕರ್ಮಗಳು ಅವರೆಲ್ಲರ ಜೊತೆಗೆ ಎಲ್ಲ ಕಡೆ ಇರುವ ಒಳಗೂ ಹೊರಗೂ ಇರುವ ವಾಯುದೇವರು ಎಲ್ಲಿ ಹೋಗಿ ಲಯ ಆಗುತ್ತಾರೆ ಅಂದರೆ ಇಡೀ ಜಗತ್ತಿನ ಆಕಾರದಲ್ಲಿ ನಿಂತಿರುವವ ವಿರಾಟ ರೂಪಿ ಭಗವಂತ ಅವನಲ್ಲಿ ಲಯ ಆಗ್ತಾರೆ. ಅಂದರೆ ಎಲ್ಲರೂ ಮಾಡಿದ ಕರ್ಮ, ಆಯಾ ದೇವತೆಗಳು ಮಾಡಿದ ಕರ್ಮ, ಎರಡು ರೂಪದ ವಾಯುದೇವರು ಮಾಡಿದ ಕರ್ಮ ಎಲ್ಲವನ್ನ ಅನ್ನವಾಗಿ ಯಾರು ಸ್ವೀಕಾರ ಮಾಡುತ್ತಾರೆ? ಭಗವಂತ. ಅವನನ್ನು ಏನಂತ ಕರೀತಾರೆ? ವಿರಾಟ್ ಅಂತಾರೆ. ಹೇಳುತ್ತಾರೆ, ಅಧ್ಯಾತ್ಮ ಅಧಿದೈವ ಭೇದೇನ ಅಷ್ಟೌ ದೇವಾಹ ಪ್ರಾಣಸ್ಯ ರೂಪಂ ದ್ವಯಂ ಚೇತಿ ದಶಕಂ ದಶದಿಕ್ಷು ಸ್ಥಿತಂ ಪೂರ್ಣಂ ಅನ್ನಂ ವಿಶೇಷೇಣ ರಾಜನಾತ್ ವಿರಾಡಿತ್ಯುಕ್ತ ಹರಿದವೃಂತೆ. ಅಂದರೆ ಹೇಳ್ತಾ ಇದ್ದಾರೆ, ಆ ನಾಲ್ಕು ನಾಲ್ಕು ಎಂಟು ಜನ ದೇವತೆಗಳು ಅವರು ತಂದ ಎಲ್ಲ ಜೀವರಾಶಿಗಳು ಮಾಡಿದ ಕರ್ಮ, ಅವರವರ ಕರ್ಮ, ವಾಯುದೇವರ ಕರ್ಮ, ಜೊತೆಗೆ ಎಲ್ಲರನ್ನೂ ಕೂಡ ಯಾರು ಸ್ವೀಕಾರ ಮಾಡುವುದು? ಭಗವಂತ ಸ್ವೀಕಾರ ಮಾಡುತ್ತಾನೆ. ಕೊನೆಗೆ ಕೊನೆಗೆ ಇದೆಲ್ಲ ಏನಾಯಿತು? ದೇವರಿಗೆ ಅನ್ನ ಆಯಿತು. ದೇವರಿಗೆ ಅನ್ನ. ಈ ರೀತಿ ಯಾರು ಚಿಂತನೆ ಮಾಡುತ್ತಾರೋ, ಅಂದರೆ ನಾನು ಮಾಡಿದ ಅಂದರೆ ನನ್ನಿಂದಾದ, ದೇವತೆಗಳು ನನ್ನಿಂದ ಮಾಡಿಸಿದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳು ದೇವರಿಗೆ ಅನ್ನ. ಅಷ್ಟೇ ಅಲ್ಲ, ಸಕಲ ಜೀವರಾಶಿಗಳು ಮಾಡಿದ ಕರ್ಮಗಳು ದೇವರಿಗೆ ಅನ್ನ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರು ಏನು ಮಾಡಿದಂತಾಯಿತು? ದೇವರಿಗೆ ಅನ್ನ ಕೊಟ್ಟಂತಾಯಿತು ಅಲ್ವಾ? ದೇವರಿಗೆ ಅನ್ನ ಕೊಟ್ಟಂತಾಯಿತು. ಇಲ್ಲೊಂದು ಚಿಕ್ಕ ರಹಸ್ಯ ಹೇಳ್ತೇನೆ. ಇವಾಗ ನೀವು ಊಟ ಮಾಡ್ತಾ ಇದ್ದೀರಿ, ಊಟ ಮಾಡ್ತಾ ಇದ್ದೀರಿ, ಊಟ ಮಾಡುವ ಕಾಲಕ್ಕೆ ಒಳಗಿದ್ದ ದೇವರು ತಗೊಳ್ತಾರ ಇಲ್ಲ? ನೀವು ಊಟ ಮಾಡೋ ಕಾಲಕ್ಕೆ ನಿಮ್ಮ ಒಳಗಿರೋ ದೇವರು ತಿಂತಾರೆ. ಅಂದರೆ ಇದು ದೇವರಿಗೆ ಊಟ ಅಂತ ಮಾಡಿದರೆ ನಾವು ಮಾಡುವ ಊಟ ನಮ್ಮ ಒಳಗಿರುವ ದೇವರಿಗೆ ಊಟ ಅಂತ ಮಾಡಿದರೆ ಯಜ್ಞ ಮಾಡಿದ ಫಲ. ಇಲ್ಲ ನಾನೇ ತಿಂದೆ ಅಂತ ಮಾಡಿದರೆ ಮಹಾಪಾಪ. ಇನ್ನೇನು ಬೇಕಾಗಿಲ್ಲ, ಇಡೀ ಜೀವನ ನಮ್ಮದೇ ಅನ್ನ ಸಾರು, ನಾವೇ ತಿಂದು ಸತ್ತು ಹೋದರೆ. ಮೇಲೆ ಕೇಳ್ತಾರೆ, ಏನು ಮಾಡಿದಪ್ಪ? ಏನೂ ಮಾಡಿಲ್ಲ, ಬರೀ ಅನ್ನ ಸಾರು ತಿಂದು ಬಂದೀನಿ. ಹೇಗೆ ತಿಂದೀಯ ಅಂದರು? ನಾ ತಿಂದೆ. ಏ ಹಾಕ ಹೋ, ಹಾಕ್ರಿ ಅವನ. ಯಾಕೆ? ದೇವರು ಕೊಟ್ಟ ಅನ್ನ ದೇವರಿಗೆ ಕೊಡದೆ, ದೇವರು ಕೊಟ್ಟ ಅನ್ನ ದೇವರಿಗೆ ಕೊಡದೆ ತಾನೇ ತಿಂದದ್ದಕ್ಕೆ ಹೂತಾಕ್ರಿ ಅಂತಾರೆ. ಅದಕ್ಕೆ ಏನು ಮಾಡಬೇಕು? ದೇವರು ಕೊಟ್ಟ ಅನ್ನ ದೇವರಿಗೆ ಸಮರ್ಪಣೆ ಮಾಡಿ ನಾವು ತಗೋಬೇಕು, ನಮ್ಮೊಳಗಿರುವ ದೇವರಿಗೆ ಕೊಡಬೇಕು. ಆವಾಗ ಬಹಳ ಜನ ಕೇಳೋದಿದು, ನೀವೇನೋ ಬಹಳ ಹೇಳ್ತೀರಾ, ಚೆನ್ನಾಗಿದೆ, ಆದರೆ ನಾವು ಮಾಡೋ ಅನ್ನಗಳೆಲ್ಲ ನೈವೇದ್ಯಕ್ಕೆ ಬರಲ್ಲ ಅಂತ ನೀವೇ ಆಚಾರಗಳೇ ಹೇಳ್ತೀರಲ್ಲ, ಯಾಕೆ? ಗ್ಯಾಸ್ ಮೇಲೆ ಮಾಡ್ತೀವಿ ನಾವೆಲ್ಲ. ಅಲ್ಲೇನ್ರಿ, ಗ್ಯಾಸ್ ಅಲ್ಲದೆ ಬೇರೆ ಮಾಡೋರು ಯಾರೋ ಇದ್ದಾರಲ್ಲಿ, ಎಲ್ಲ ಗ್ಯಾಸೇ ಅಲ್ವಾ? ಗ್ಯಾಸೇನೆ ಮಾಡ್ತೀರಾ ಅಥವಾ ಗಿಜ್ಜಲಲ್ಲಿ ಮಾಡ್ತೀರಾ? ದಿನಾಗೆ ಗಿಜ್ಜಲಲ್ಲಿ ಎರಡರಲ್ಲಿ ಮಾಡ್ತೀರಿ, ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ. ಸರಿ, ಒಟ್ಟಾರೆ ಗ್ಯಾಸ್ ಮೇಲೆ ಅಡುಗೆ ಮ್ಯಾಕ್ಸಿಮಮ್ 80% ಮೇಲೆ ಭಾಳ ಒಳ್ಳೇದಮ್ಮ, ಸಂತೋಷ. ಆದರೆ ಗ್ಯಾಸೇ ಜಾಸ್ತಿ, ಹೌದಾ? ವೋಟ್ ಫಾರ್ ಗ್ಯಾಸ್. ತುಂಬ ಮೆಜಾರಿಟಿ ಗ್ಯಾಸೇ, ಹೌದಾ? ಅವರು ಅಂತಾರೆ, ನಮಗೆ ಗ್ಯಾಸ್ ಬಿಡ್ಲಿಕ್ಕಾಗಲ್ಲ, ಬೇಕಾದ್ರೆ ದೇವ್ರನ್ನ ಬಿಡ್ತೀವಿ, ಗ್ಯಾಸ್ ಬಿಡ್ಲಿಕ್ಕಾಗಲ್ಲ. ಅವ್ರು ಹೇಳೋ ಮಾತು, ಯಾಕೆ ನಮ್ಮ ಜೀವನದಲ್ಲಿ ದೇವರಕ್ಕಿಂತ ಮೊದಲು ಬಂದದ್ದು ಗ್ಯಾಸ್. ಸುಲಭ ಪೂಜಾ, ಬೇಗ ಪಟ್ ಅಂತೆ ಮೇಲೆ ಬರುತ್ತೆ. ಈ ಇಜ್ಜಲು ಕಟ್ಟಿಗೆ ಊರುದು ಶಾಂತಾಗಿ ಮತ್ತೆ ಅದು ಸುತ್ತ ಬಿದ್ದು ಇಲ್ಲೇ ಇಲ್ಲ, ಪಟ್ ಅಂತ ಬರುತ್ತೆ, ಸರ 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 ಅಡಿಗೆ ಆಗುತ್ತಪ್ಪ. ಆದರೆ ಆ ಗ್ಯಾಸ್ ಮೇಲೆ ಮಾಡಿದ್ದು ದೇವರು ತಿಂಬಲ್ಲ, ದೇವರು ಬಿಡಬಾರ್ದು ಬರಲ್ಲ ಅಂತ ನೀವೇ ಹೇಳ್ತೀರಲ್ಲ, ಮತ್ತೆ ನಾವು ದೇವರಿಗೆ ಕೊಟ್ಟು ತಿನ್ನೋದು ಹೇಗೆ? ಹೌದಲ್ವಾ? ಅದಕ್ಕಂದ್ರು ಹಸಿ ಪದಾರ್ಥ, ಅಕ್ಕಿ ಆಗಿರ್ಬೋದು ಬ್ಯಾಳಿ ಆಗಿರ್ಬೋದು, ಏನು ಅಡಿಗೆ ಇಡ್ತೀರಲ್ಲ ಆ ಅಡಿಗೆ ಇಡುವ ಹಸಿ ಪದಾರ್ಥವನ್ನು ದೇವರ ನೈವೇದ್ಯಕ್ಕೆ ಕೊಡಿ. ಮನೆಯಲ್ಲಿ ಅಲ್ಲ, ಮಠಕ್ಕೆ ಕೊಟ್ಟರೆ ಮತ್ತು ಅದಕ್ಕೆ ನಾವೇ ಇಡ್ತೀವಿ. ಅದಕ್ಕೆ ಮಠಕ್ಕೂ ಕೊಡಿ, ನೀವು ಇಡಿ. ಇಟ್ಟ ಮೇಲೆ ನೈವೇದ್ಯ ಹಸಿ ಪದಾರ್ಥ ಅಂತ ದೇವರು ತಗೊಂತಾನೆ ಇಲ್ವ? ತಗೊಂತಾರೆ. ಅಕ್ಕಿ ಇಟ್ಟರು ತಗೊಂತಾನೆ, ಏನಿಟ್ಟು ತಗೊಂತಾನೆ. ಅವನು ಬೇಯಿಸಬೇಕು ಅಂತೇನಿಲ್ಲ, ಆ ರೂಪ ತಗೊಂಡ್ಬಿಟ್ರೆ ಅನ್ನ ಆಯ್ತು ಅವನಿಗೆ. ಅದಕ್ಕೆ ಅದನ್ನು ಬೇಯಿಸಿ ತಿನ್ನಿ. ಎರಡನೆಯದು, ಒಲೆ ಮೇಲಿನ ಅನ್ನ, ಏನು ಅಡುಗೆ ಮಾಡ್ತೀರಲ್ಲ ಅದು ಗ್ಯಾಸೇ ಆಗಿರಲಿ, ದೇವರ ಮುಂದೆ ಇಡಿ. ಒಂದು ಚಿಕ್ಕ ಮಂಡಲ ಮಾಡಿ ದೇವರ ಮುಂದೆ ಇಡಿ. ಹೇಳಿ, ಸ್ವಾಮಿ ಅಲ್ಲ, ಮತ್ತು ಪ್ರಶ್ನೆ ನಿಮಗಲ್ಲಿ, ಈ ಗ್ಯಾಸ್ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ? ಇಜ್ಜಲು ಅಂದರೆ ಪ್ರೀತಿ ಯಾಕೆ, ಗ್ಯಾಸ್ ಮೇಲೆ ದ್ವೇಷ ಯಾಕೆ ಎಂದು. ಅದಕ್ಕಂದ್ರು ಗ್ಯಾಸ್ ಮೇಲೆ ದ್ವೇಷ ಇಲ್ಲ, ಅದನ್ನು ಹೊತ್ತುಕೊಂಡು ಬರೋ ಸಿಲಿಂಡರ್ ಮೇಲೆ. ಯಾಕೆ? ಆ ಸಿಲಿಂಡರ್ ಎಲ್ಲೆಲ್ಲಿ ಹೋಗಿರುತ್ತೆ? ಎಲ್ಲರ ಮನೆಗೂ ಹೋಗಿರುತ್ತೆ. ಯಾರ್ಯಾರ ಮನೆಗೆ? ಕೇವಲ ಮಾಧ್ವರ ಮಾತ್ರ ಮನೆಗೆ ಹೋಗುತ್ತೆ. ಆಕಳನ್ನು ತಿನ್ನುವವರ ಮನೆಗೂ ಹೋಗುತ್ತೆ. ಹೌದಾ? ಅವರ ಮನೆ ಮುಸರಿ, ಅವರಿಗೆ ಎಂಜಲು, ಸಾಮಾನ್ಯ ಹೊರಗೆ ಎಂಜಲು ಎಂಬುದು ಇರಲ್ಲ. ಅಡಿಗೆ ಮಾಡ್ತಾ ಮಾಡ್ತಾ ಬೆರಳು ಹಾಕಿ ಬಾಯಿಲಿಟ್ಟುಕೊಂಡು ಮತ್ತೆ ಕಲಿಸ್ತಾ ಇರ್ತಾರೆ. ಹೌದಾ? ಇದು ಅವರ ಸಿಸ್ಟಮ್. ಎಂಜಲು ಮಯ, ಮೊಸರಿ ಮಯ, ಅಂಥ ಸಿಲಿಂಡರು ಎಲ್ಲೆಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಎಂಜಲು ಮೊಸರಿಗಳನ್ನು ಹೊತ್ಕೊಂಡು ಬರುತ್ತದೆ. ಯಾವುದು? ಗ್ಯಾಸ್. ಅದು ಹೊತ್ತುಕೊಂಡು ಬಂದಾಗ ನೀವೆಷ್ಟು ಕನಕಾಭಿಷೇಕ ಮಾಡಿದಂತ ಅದಕ್ಕೆ ಎಷ್ಟು ನೀರು ಹೊಯ್ದರೂ ಕೂಡ, ಹೌದಾ, ಎಷ್ಟು ಜನ ಅದಕ್ಕೆ ನೀರು ಹೊಯ್ದು ತಗೊಳ್ತಾ ಇದ್ದೀರಿ, ಮತ್ತು ನೀರು ಹಾಕಿದರೆ ಎಲ್ಲಿ ಗ್ಯಾಸ್ ಲೀಕ್ ಆಗುತ್ತೋ ಅಂತ ಹೆದರಿಕೆ. ಹೌದಾ? ಯಾರು ಅದಕ್ಕೆ ಇಲ್ಲ. ಒಂದು ಸಿಲಿಂಡರ್ ತಗೊಳ್ತೀರಾ, ಎರಡು ಸ್ಪೇರ್ ಸಿಲಿಂಡರ್ ತಗೊಳ್ತೀರಾ? ಹೌದು. ಆದ ಮೇಲೆ ಕೆಲವರಿಗೆ ಹೆದರಿಕೆ, ನಾವು ಕನೆಕ್ಷನ್ ಕೊಟ್ಟಾಗ ಮತ್ತೆ ಅಲ್ಲಿ ಲೀಕ್ ಆಗುತ್ತೋ ಅಂತ ಇದ್ರೆ, ಆ ಯಾರು ತರ್ತಾನಲ್ಲ ಅವನೇ ಒಳಗೆ ಹೋಗಿ ಸಾಕ್ಷಾತ್ತಾಗಿ ಮುಟ್ಟಿ ಕೊಟ್ಟು ಹೋಗ್ತಾನೆ. ಹೌದಾ? ಅವನೇ ಕೊಟ್ಟು ಹೋಗ್ತಾನೆ. ಅವನು ಕೊಟ್ಟು ಹೋದಾಗ ಆ ಯಾವುದು ಸ್ಟೌವೆಲ್ಲ ಮುಸುರೆ, ಅದನ್ನು ಪೂರ್ಣ ದಿನ ಬ್ರಷ್ ಹಾಕಿ ತಿಕ್ತೀರಾ? ಇಲ್ಲಲ್ಲ, ಹಾಗೇ ಇರುತ್ತೆ. ಅದು ಮುಸುರಿ, ಅವನು ಮುಟ್ಟಿದ ಮುಸುರಿ, ಅವನು ತಂದ ಮುಸುರಿ, ಎಲ್ಲ ಮುಸುರಿ, ಎಲ್ಲ ಎಂದಿರು ಮಯ. ಹೌದಾ? ಅಂಥ ಕಾಲಕ್ಕೆ ಅದರ ಮೇಲೆ ಮಾಡಿದ ದಿವ್ಯವಾದ ಅನ್ನ ದೇವರ ನೈವೇದ್ಯ ಬರುತ್ತಾ? ನೀವೇ ಹೇಳಿ, ಬರಲಲ್ಲ. ಆದರೆ ದೇವರ ಮುಂದೆ ಇಡಿ, ಕೃಷ್ಣಾರ್ಪಣ ಅನ್ನಬೇಡಿ. ಏನೋ ಶ್ರೀನಿವಾಸಾಚಾರ್ಯ ಹೇಳಿದ್ದಾರೆ ಕೃಷ್ಣಾರ್ಪಣ ಅನ್ಬೋದಂತೆ. ಆಗಲ್ಲ. ಏನು ಸ್ವಾಮಿ, ನೀ ಕೊಟ್ಟ ಅನ್ನ ಮಾಡಿಕೊಂಡಿದ್ದೇನೆ, ನಿನಗೆ ಕೊಟ್ಟು ತಿನ್ನಬೇಕು. ಆದರೆ ಕೊಡೋ ಸ್ಥಿತಿಯಲ್ಲಿಲ್ಲ, ವಿಷವನ್ನು ಕೂಡ ಕುಡಿದವ ನೀನು. ಪೂತಣೆ ವಿಷ ಕೊಟ್ಟರೆ ಕುಡಿದೀಯ, ಮತ್ತೆ ನಾನಿಟ್ಟದ್ದನ್ನು ನಿನ್ನ ದೃಷ್ಟಿ ಹಾಕಿ ಪವಿತ್ರ ಮಾಡೋ ಅಂತ ದೇವರಲ್ಲಿ ಕೇಳಿಕೊಂಡ್ರೆ ದೇವರು ಪವಿತ್ರ ಮಾಡಲ್ವ? ಪವಿತ್ರ ಮಾಡ್ತಾನೆ. ಆಗ ಅಂದರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಟ್ಟು ಅಂತ ಕೃತಜ್ಞತೆ ಬರುತ್ತೆ, ದೇವ ಪ್ರೀತನಾಗ್ತಾನೆ. ಅವಾಗ ತಿನ್ನಿ. ಅದು ತಿಂದರೆ ಎಂದಾದರೂ ಗ್ಯಾಸನ್ನು ಹೊರಗೆ ಹಾಕುವ ಬುದ್ಧಿ ನಮ್ಗೆ ಬರುತ್ತೆ. ಗ್ಯಾಸನ್ನು ಹೊರಗೆ ಹಾಕಿ ಇಜ್ಜಲು ಒಳಿಯಲ್ಲೇ ದೇವರಿಗೆ ಒಂದು ತುತ್ತನ್ನು ದೇವರಿಗೆ ಕೊಟ್ಟು ತಿನ್ನಬೇಕೆಂಬ ದೀಕ್ಷಾ ನಮ್ಮಲ್ಲಿ ಹುಟ್ಟೇ ಹುಟ್ಟುತ್ತೆ. ಒಟ್ಟಾರೆ ನೀವು ಹೇಗೆ ತಿನ್ನಿ, ದೇವರ ಮುಂದಿಡದೆ ತಿನ್ನಬೇಡಿ. ಸರಿಯ? ಈ ರೀತಿಯಲ್ಲಿ ವಿಶೇಷವಾಗಿ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಅನ್ನಕ್ಕೆ ಏನು ಕಡಿಮೆ ಇಲ್ಲ. ದೇವರಿಗೆ ನಿತ್ಯ ಅನ್ನ ಚಿಂತನೆ ಮಾಡ್ತಿದ್ದೀರಾ. ಎರಡನೇದೇನು ಬರುತ್ತೆ ಅಂದರೆ ಬ್ರಹ್ಮಾಂಡ ಎಲ್ಲಿಗೆ ಬಂದೆ? ಊಟಕ್ಕೆ ಬಂದಲ್ಲ, ಅಲ್ಲಿಂದಲ್ಲೋ ಹೋಯಿತು. ದೇವರಿಗೆ ಊಟ ಅಂತ ಮಾಡಿದರೆ ಬಹಳ ಪುಣ್ಯ, ಹೌದೋ? ನಿಮ್ಗೆ ಗೊತ್ತಾಯ್ತು ಇವತ್ತು ಊಟ ಮಾಡೋ ಕಾಲಕ್ಕೆ ದೇವರಿರ್ತಾರೆ, ಇದು ದೇವರಿಗೆ ಊಟ ಅಂತ ಮಾಡಿದರೆ ಪುಣ್ಯ ಅಂತ ಬಂತು. ನಾಳೆ ಬೆಳಿಗ್ಗೆ ಊಟ ಕೂತಿದ್ದೀರ, ನೀವೇನು ಕೃಷ್ಣಾರ್ಪಣ ಅಂತ ಊಟ ಮಾಡ್ತಾ ಇದ್ದೀರ, ಪಕ್ಕದಲ್ಲಿದ್ದವರೆಗೂ ಇದು ಗೊತ್ತಿಲ್ಲ, ಹರಟೆ ಹೊಡೆತಾ ಊಟ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಆವಾಗ ಅಯ್ಯೋ ಅವರು ಒಳ್ಳೆಯವರೇ, ಆದರೆ ಅವರಿಗೆ ದೇವರಿಗೆ ಊಟ ಅಂತ ತಿನ್ನೋ ಬುದ್ಧಿ ಇಲ್ಲ. ಹೌದಾ? ಅದಕ್ಕಾಗಿ ನೀವೇನು ಮಾಡಿದ್ದೀರಿ? ಸ್ವಾಮಿ, ನಾನು ಮಾಡಿದ ಊಟ ನಿನಗರ್ಪಿತ, ಹಾಗೆ ಈ ಪಕ್ಕದವರು ಮಾಡಿದ್ದು ಕೂಡ ಅಲ್ಲಿರುವ ನಿನಗರ್ಪಿತ ಅಂದುಬಿಟ್ರೆ ಏನಾಯಿತು? ಅವರು ಮಾಡಿದ್ದು ಯಜ್ಞ ಆಯಿತು. ಅದಕ್ಕಂತಾರೆ ಜ್ಞಾನಿಗಳಾದವರು ಸಾವಿರಾರು ಜನ ಕೂತ ಪಂಕ್ತಿಯಲ್ಲಿ ಒಬ್ಬರು ಕೂತಿದ್ರೂ ಏನು ಮಾಡುತ್ತಾರೆ, ಅಷ್ಟೂ ಜನ ಊಟ ಮಾಡಿದ್ದನ್ನು ಭಗವಂತನಿಗೆ ಯಜ್ಞ ಅಂತ ಅರ್ಪಣೆ ಮಾಡುತ್ತಾರೆ. ಅದಕ್ಕೆ ಹೇಳ್ತಾರೆ ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಪಂಕ್ತಿ ಪಾವನರು, ಅವರು ಮಾಡಿದ ಎಲ್ಲ ವಿಶೇಷವಾದ ಭೋಜನವನ್ನು ಯಜ್ಞ ಅಂತ ಕೊಟ್ಟು ಬಿಡುತ್ತಾರೆ. ಆದ್ದರಿಂದ ನಾವು ಕೂಡ ಅವರ ಊಟವನ್ನು ಕೃಷ್ಣ ಅರ್ಪಣ ಅಂದು ಯಜ್ಞ ಆಯಿತು. ಹೌದಾ? ಅವರಿಗೆ ಗೊತ್ತಿಲ್ಲದೇನೆ ಅವರು ಮಾಡುವ ಊಟ ಯಜ್ಞ ಆಯಿತು. ಅದಕ್ಕೆ ಅವರಿಗೆ ಫಲ ಬರುತ್ತೋ ಇಲ್ಲೋ? ಬರುತ್ತೆ. ಸರಿ, ಈಗ ಮತ್ತು ಚರ್ಚೆ. ಅವರಾಗಿ ಫಲ ಪಡ್ಕೊಂಡಿಲ್ಲ, ನಿಮ್ಮಿಂದ ಫಲ ಬಂತು. ಹೌದಾ? ಅದಕ್ಕಂದ್ರು ನಿಮ್ಮಿಂದ, ನೀವು ಕೃಷ್ಣಾರ್ಪಣ ಅಂದದ್ದಕ್ಕೆ ಫಲ ಬಂತಲ್ಲ, ಅದಕ್ಕೆ ಅವರಿಗೆ ಬಂದ ಫಲದಲ್ಲಿ ಚೂರು ಷೇರು ನಿಮಗೆ ಕೊಡ್ತಾರೆ. ಚೆನ್ನಾಗಿದೆಯಲ್ವ? ಒಂದು ಷೇರು ನಿಮ್ಗೆ ಕೊಡ್ತಾರೆ. ಹಾಗೆ ಒಬ್ಬರಿಗೆ ಅವರು ಮಾಡಿದ ಊಟ ಕೃಷ್ಣಾರ್ಪಣ ಅಂದಾಗ ಇಷ್ಟು ಫಲ ಬಂದರೆ ಎಲ್ಲರೂ ಮಾಡಿದ್ದು. ಇವಾಗ ಏನು ಮಾಡ್ತಾ ಇದ್ದೀರಿ? ಭೂಮಂಡಲದಲ್ಲಿರತಕ್ಕ ಎಲ್ಲರ ಅನ್ನ ಕರ್ಮರೂಪ ಅನ್ನ ಭಗವಂತನಿಗರ್ಪಿತ. ಅವಾಗೇನಾಗುತ್ತೆ? ಎಲ್ಲರ ಕರ್ಮವನ್ನು ದೇವರಿಗರ್ಪಣೆ ಮಾಡಿದಂತಾಯಿತು. ಯಾರು? ನಾವಲ್ಲ, ದೇವತೆಗಳರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದ್ದಾಯಿತು. ಇಲ್ಲಿ ಭೂಮಂಡಲದಲ್ಲಿರುವ ಎಲ್ಲರ ಕರ್ಮವನ್ನು ದೇವರಿಗೆ ನಾವರ್ಪಣೆ ಮಾಡಲಿಲ್ಲ, ದೇವತೆಗಳರ್ಪಣೆ ಮಾಡ್ತಾ ಇದ್ದಾರೆ, ದೇವತೆಗಳರ್ಪಣೆ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದ್ವಿ. ಅದಕ್ಕೇನು ಫಲ ಅಂದರೆ, ಭೂಮಂಡಲದಲ್ಲಿರುವ ಎಲ್ಲ ಜೀವರಾಶಿಗಳು ಮಾಡುವ ಪುಣ್ಯ ಕರ್ಮಗಳಲ್ಲಿ ಚೂರು ಚೂರು ನಂಬರುತ್ತೆ. ಆ ಚೂರು ಚೂರು ಎಷ್ಟಾಗುತ್ತೆ? ಎಲ್ಲರದ್ದು ಸೇರಿದರೆ ಬೆಟ್ಟದಷ್ಟಾಗುತ್ತೆ. ಮತ್ತು ಅಷ್ಟು ಪುಣ್ಯ ಸಂಪಾದನೆ ಮಾಡಿದರೆ ಆ ಪುಣ್ಯದಿಂದ ಏನಾಗುತ್ತೆ ಅಂದರೆ ಒಳ್ಳೆ ಒಳ್ಳೆ ಜನ್ಮಗಳು ಬರುತ್ತೆ, ಒಳ್ಳೆ ಒಳ್ಳೆ ಜನ್ಮಗಳು ಬರುತ್ತೆ. ಮತ್ತು ಅದು ಬೇಕೋ ಬೇಡವೋ ನೋಡ್ಕೊಳ್ಳಿ, ಮಾಡ್ಬೋದಾ? ಚಿಕ್ಕದು ಹೌದು ತಾನೆ? ಇದನ್ನು ಮಾಡೋಣ. ನಂತರ ಇನ್ಯಾವ ಪ್ರಕರಣ ಅಂದು ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ. ನಾವು ಇಷ್ಟವಾಗಿ ಮಾಡುವುದೇನು ಒಂದು ಕಾರ್ಯ ಅಲ್ಲ, ನೀವು ಇಷ್ಟವಾಗಿ ಮಾಡೋ ಕೆಲಸ ಯಾವುದು? ಊಟ ಅಲ್ವಾ? ಅಲ್ಲ, ಎರಡನೇದಿದೆ, ಊಟ ಆದ ಕೂಡಲೇ ನಿದ್ದೆ ಅಲ್ವಾ? ಅದು ಇಷ್ಟವಾಗಿ ಮಾಡ್ತೀವಿ. ಡೌಟ್ ಕೆಲವರಿಗೆ ಅದು ಇಷ್ಟವೋ ಇದು ಇಷ್ಟವೋ ಅಂದರೆ, ಕೆಲವರಿಗೆ ಊಟದಕ್ಕಿಂತ ನಿದ್ದೆಯೇ ಜಾಸ್ತಿ ಇಷ್ಟ ಇರುತ್ತೆ. ಊಟ ಹಾಕ್ತೀವಂದ್ರೂ ಹಡಾದ ಊಟ ಹೋದೇ ಹೋಯಿತು, ನಿದ್ದೆ ಬರುತ್ತಾ? ದೇವರು ಕೊಟ್ಟ ಭಾಗ್ಯ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಅಲ್ಲಿ ಪ್ರಶ್ನೆ ಕಷ್ಟ. ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾಗಿದ್ದು ಕಾಮನ್ ಯಾವುದು? ಊಟ. ಅದಕ್ಕೆ ಶಾಸ್ತ್ರಕಾರರು ಕೇಳಿದರು, ನೀನು ಏನು ಸಾಧನೆ ಮಾಡಬೇಕು ಅಂತಿದ್ದೀಯ? ಅವಾಗ ಯಾರೋ ಅಂದರು, ಒಂದು ಊಟ ಮಾಡ್ತೀನಿ ಸ್ವಾಮಿ, ಊಟ ಬಿಟ್ಟರೆ ಇನ್ನೇನು ಸಾಧನೆ ಮಾಡಲ್ಲ ಅಂದರೆ. ಅವಾಗಂದರು, ಊಟ ಆದರೂ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಅದೇ ದೊಡ್ಡ ಸಾಧನೆ ಅಂದರು. ಊಟ ಆದರೂ ಒಳ್ಳೆ ರೀತಿಯಲ್ಲಿ ಮಾಡಿದರೆ, ತಿಳ್ಕೊಂಡು ಮಾಡಿದರೆ ವಿಶೇಷವಾಗಿ ದೊಡ್ಡ ಸಾಧನೆ ಅಂದರು. ಹೌದಾ? ಆ ಊಟ ಮಾಡುವಾಗ ಏನು ಚಿಂತನೆ ಮಾಡಬೇಕು? ಸರಿ, ಊಟಕ್ಕೆ ಮೊದಲೇನು ಮಾಡಬೇಕು, ಊಟದ ಕಾಲಕ್ಕೆ ಏನು ಮಾಡಬೇಕು ನೋಡೋಣ. ಊಟದ ಕಾಲಕ್ಕೆ ಅಡಿಗೆ ದೇವರಿಗೆ ನೈವೇದ್ಯ ಆಗಿರಬೇಕು. ದೇವರ ನೈವೇದ್ಯ ಆದ ಅಡಿಗೆಯನ್ನು ನಾವು ತಂದಿಟ್ಟುಕೊಳ್ಳಬೇಕು. ನಂತರ ನೀವು ಯಾವುದರಲ್ಲಿ ಊಟ ಮಾಡೋದು? ಎಲೆಯಲ್ಲ, ತಟ್ಟೆಯಲ್ಲ. ತಟ್ಟೆ ಅಲ್ವಾ, ಅದರಲ್ಲೂ ವಿಶೇಷ ಸ್ಟೀಲ್ ತಟ್ಟೆ. ಇರಲಿ, ನೀವು ಯಾವುದರಲ್ಲಿ ಊಟ ಮಾಡ್ತೀರೋ ಆ ಊಟ ಮಾಡುವುದನ್ನು ಆದಷ್ಟು ಎಲೆಯಲ್ಲಿ ಮಾಡಿ. ಸಿಕ್ಕರೆ ಎಲೆಗಳು ಸಿಕ್ಕರೆ ಎಲೆಯಲ್ಲಿ ಮಾಡಿ, ಯಾಕೆ ಯೂಸ್ ಅಂಡ್ ಥ್ರೋ, ಈಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಕ್ಲೀನ್ ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ, ಚೆನ್ನಾಗಿರುತ್ತೆ. ಇಲ್ಲ ತಟ್ಟೆಯಲ್ಲಿ ಮಾಡ್ತೀರಾ, ಇರಲಿ, ಇದ್ದಕ್ಕಿದ್ದಂತೆ ಚೇಂಜ್ ಆಗಬೇಕಂದ್ರೆ ಯಾರಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ಒಂದೊಂದು ತಟ್ಟೆ ಎಷ್ಟು ರೀ? 100 ರೂಪಾಯಿ ಇರುತ್ತಾ? ಮತ್ತು 200 ರೂಪಾಯಿ ತಟ್ಟೆ ಹೊರಗೆ ಹಾಕಬೇಕಂದ್ರೆ ಹೆಟ್ಟು ಹೊಟ್ಟೆ ಉರಿದೋಗುತ್ತೆ. ಅದಕ್ಕೆ ಸದ್ಯಕ್ಕೆ ತಟ್ಟೆಗೆ ಇಟ್ಕೊಳ್ಳೋಣ. ಸರಿ, ಊಟಕ್ಕೆ ಕೂತಿದ್ದೀರಾ, ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು ಅಂದರೆ ಹೇಳ್ತಾರೆ, ತಟ್ಟೆಯನ್ನು ತೊಳಿತೀರ, ತೊಳೆದ ತಟ್ಟೆ ಇಡ್ತಿರಲ್ಲ, ಎಲೆ ಹಾಕ್ತಿರಲ್ಲ, ಅದರ ಕೆಳಗೆ ಚೂರು ನೀರು ಹಾಕಿ ಹಾಕಿ ಮಂಡಲ ಮಾಡಿ. ಮಂಡಲ ಅಂದರೆ ಚೌಕ ಮಂಡಲ ಮಾಡಿ. ಅವಸರದಲ್ಲಿ ಗುಂಡಾಗಿ ಮಾಡಬೇಡಿ, ಗುಂಡಾದ ಮಂಡಲ ಮಾಡಬೇಡಿ, ಚೌಕ ಮಂಡಲ ಮಾಡಿಕೊಳ್ಳಿ. ಗುಂಡು ಮಂಡಲ ಮಾಡಲಿಕ್ಕೆ ನಮಗೆ ಅಧಿಕಾರವಿಲ್ಲ ಸದ್ಯಕ್ಕೆ. ಅಂದರೆ ನಾವು ಊಟ ಮಾಡುವಾಗಲೇ ಗುಂಡು ಮಂಡಲ ಬೇಡ. ಅದು ಯಾವಾಗ ಅಂದರೆ ಹೋದವರಿಗೆ ಊಟ ಹಾಕಲಿಕ್ಕೆ ಗುಂಡು ಮಂಡಲ ಮಾಡಬೇಕಷ್ಟೇ. ಇನ್ನು ನಾವು ಬದುಕಿದ್ದೇವಾದ್ದರಿಂದ ಗುಂಡು ಮಂಡಲದಲ್ಲಿ ಊಟ ಮಾಡುವ ಅಧಿಕಾರ ನಮಗಿನ್ನ ಬಂದಿಲ್ಲ, ಹೋದ ಮೇಲೆ ಬರುತ್ತೆ. ಆದ ಕಾರಣ ಸದ್ಯ ಕೆಲವರು ಆ ಮಂಡಲ ಮಾಡುವ ಕಾಲಕ್ಕೆ ಸರ ಹೀಗೆ ಅಂದ್ಬಿಡ್ತಾರೆ, ಅದು ಏನಾಗುತ್ತೋ ಗೊತ್ತಿರಲ್ಲ. ಆದ್ದರಿಂದ ಚೌಕ ಮಂಡಲ ಆದಷ್ಟು ನೋಡಿ ಮಾಡಿಕೊಂಡ್ರೆ ಅದರ ಮೇಲೆ ತಿನ್ನುವ ಪಾತ್ರೆ ಆದಷ್ಟು. ಬಂಗಾರ ತಟ್ಟೆ ಆಗಲ್ಲ, ಬೆಳ್ಳಿ ತಟ್ಟೆ ಮಾಡಿಕೊಳ್ಳಿ, ಬೆಳ್ಳಿ ತಟ್ಟೆ ಮಾಡಿಕೊಳ್ಳಿ. ಬೆಳ್ಳಿ ತಟ್ಟೆಗೆ ಬಂಗಾರದ ಹೂವು ಹಾಕಬೇಕು ಅಂತಾರೆ. ಹೌದಾ? ಸರಿ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದರೆ ಶ್ರೇಷ್ಠ. ಹಾಂ, ಹೊರಗಡೆ ಇರಬೇಕು, ಹೊರಗಡೆ ಮಧ್ಯದಲ್ಲಿ ಬಂಗಾರದ ಹೂವು ಇರಬೇಕು. ಅದು ಯಾಕೆ ಅಂದರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದರೂ ನಿತ್ಯ ತೊಳೆದ ಮೇಲೆ ಅದನ್ನು ನಿಂಬೆ ಹುಳಿಯಿಂದ ತೊಳಿಬೇಕು, ತೊಳೆದ ಮೇಲೆ ಅಗ್ನಿ ಸ್ಪರ್ಶ ಮಾಡಬೇಕು. ಅದಕ್ಕೆ ನಿತ್ಯ ಸುಡ್ತಾಯಿದ್ರೆ ಹೇಗಪ್ಪ ಅಂದರೆ ಅದಕ್ಕೆ ಬಂಗಾರದ ಹೂವು ಹಾಕಿದರೆ ಪರವಾಗಿಲ್ಲ ಅಂದರು. ಅದ್ರೂ ಸುಡಬೇಕು, ಚೂರು ಅಗ್ನಿ ಸ್ಪರ್ಶ ಮಾಡಿದರೆ ಶುದ್ಧ. ಒಬ್ಬರು ತಿಂದ ತಟ್ಟಿ ಇನ್ನೊಬ್ಬರು ತಿಂದ ತಟ್ಟಿ ಒಂದೇ ಸಲ ತೊಳಿಬಾರದು, ಒಟ್ರಾಸಿ ಎಲ್ಲರ ತಟ್ಟಿ ತೊಳಿಬಾರದು, ಎಲ್ಲರ ತಟ್ಟಿ ಒಂದೇ ಕಡೆ ಇಡಬಾರ್ದಂತೆ ಹೇಳ್ತಾರೆ. ಸರಿ, ಆಗಲ್ಲಲ್ಲ ಇವೆಲ್ಲ. ಸರಿ, ನಾನು ಇದ್ದದ್ದು ಹೇಳಿದೆ, ಏನು ಮಾಡಿದ್ರು ಮಾಡಿ, ಒಟ್ಟಾರೆ ಆ ತಟ್ಟೆ ಅಂತೂ ಇಟ್ರಿ, ಕೆಳಗೆ ಮಂಡಲ ಮಾಡಿದಿರಿ, ಏನು ಬಡಿಸ್ತೀರೋ ಬಡಿಸ್ರಿ. ಬಡಿಸಿದ ಮೇಲೆ ಇಷ್ಟು ಚಿಂತನೆ ಮಾಡಿಕೊಳ್ಳಿ, ನನ್ನೊಳಗೆ ದೇವರಿದ್ದಾರೆ, ನನ್ನೊಳಗೆ ದೇವರಿದ್ದಾರೆ, ಆ ದೇವರ ಜೊತೆಗೆ ದೇವತೆಗಳೂ ಇದ್ದಾರೆ. ಇದ್ದಾರಾ ಇಲ್ವಾ? ಇದ್ದಾರೆ. ಡೌಟ್ ಇದ್ರೆ ಹೇಳಿ. ಯಾಕೆ ಅವರು ಇಲ್ಲ ಅಂದರೆ ನಾವು ಇಲ್ಲಿರಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ಆದ ಕಾರಣ ದೇವತೆಗಳು ಇದ್ದಾರೆ, ದೇವರು ಇದ್ದಾರೆ, ಅವರಿಗೆ ಇದು ಊಟ ಅಂತ ಚಿಂತನೆ ಮಾಡಿ. ಹೌದಾ? ಆ ಚಿಂತನೆ ಮಾಡುವಾಗ ಈ ಊಟದ ಕಾಲಕ್ಕೆ ಕೆಲವು ನಿಯಮಗಳಿವೆ. ಗಂಡಸರಿಗೆ ಹೆಂಗಸರಿಗೆ ಅಷ್ಟು ಕೊಡಲಿಲ್ಲ ಪಾಪ. ಯಾಕೆ ಗಂಡಸರು ಮಾಡಿದಲ್ಲಿ ಅವರು ಹಿಂದಿನ ಕಾಲ ಗಂಡ ಈಗಲೂ ಇದ್ದಾರೆ. ಗಂಡಸರು ಊಟ ಮಾಡಿದ ಮೇಲೆ ಅವರ ಎಲೆಯಲ್ಲೇ ಊಟ ಮಾಡುವುದು ಸಂಪ್ರದಾಯ. ಅವರ ಎಲೆಯಲ್ಲೇ ಊಟ ಮಾಡೋದು ಸಂಪ್ರದಾಯ. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ, ಅವರು ಕಷ್ಟಪಟ್ಟು ಅನುಸಂಧಾನ ಮಾಡಿ ಎಲ್ಲ ಮಾಡಿದ್ರಲ್ಲಿ ಅರ್ಧ ಪುಣ್ಯ ಇವರು ಬಂದ್ಬಿಡುತ್ತೆ, ಅರ್ಧ ಪುಣ್ಯ ಇವರು ಬಂದ್ಬಿಡುತ್ತೆ. ಅವಾಗಂತಾರೆ ಅವರು ಏನು ಅನುಸಂಧಾನ ಮಾಡಲ್ಲ ಏನೂ ಮಾಡಲ್ಲ ನಾವೇ ಯಾಕೆ ತಿನ್ನಬೇಕು ಅಂತ. ಅಲ್ಲಿ ಹೇಳಿಲ್ಲ, ಅನುಸಂಧಾನ ಮಾಡಿ ತಿನ್ನುವವರ ಎಲೆಯಲ್ಲಿ ಊಟ ಮಾಡಿದರೆ ಎಷ್ಟು ಫಲ ಅಂತ ಹೇಳಿದರು. ಸರಿ, ಗಂಡಸರಿಗೆ ಏನು ನಿಯಮ, ಗಂಡಸರಿಗೆ ಯಾವ ಯಾವ ನಿಯಮ ಏನೇನಿವೆ ಅಂತ ಚೂರು ನೋಡೋಣ. ನಿಷಿದ್ಧ ಪದಾರ್ಥಗಳನ್ನು ಸಾಮಾನ್ಯವಾಗಿ ಅಡಿಗೆಯಲ್ಲಿ ಬಳಸಬಾರದು. ಎಲ್ಲಿ ಒಂದು ಕಡೆ ರಾಯರ ಮಠಕ್ಕೆ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಅಲ್ಲೇನೋ ಹೋಗಿದ್ದ, ಅವನ ಕೆಲಸ ಎಲ್ಲ ಆಯಿತು, ಬಹಳ ಭಕ್ತಿಯಿಂದ ಅವ್ರು ಲಾರಿ ತುಂಬ ತರಕಾರಿ ಆರಾಮಕ್ಕೆ ಕಳಿಸ್ಬಿಟ್ಟ. ಫೋನ್ ಮಾಡಿ ಹೇಳಿದ, ನೀವೇನು ಅಲಂಕಾರ ಪಂಕ್ತಿ ಮಾಡ್ತೀರಂತಲ್ಲ ಅದಕ್ಕೆ ಈ ಲಾರಿ ತರಕಾರಿ ಅಲಂಕಾರ ಪಂಕ್ತಿ ಮಾತ್ರ ಬಳಸಬೇಕು ಅಂತ ಫೋನ್ ಮಾಡಿ ಹೇಳಿದ. ತೆಗೆದು ನೋಡಿದರೆ ಎಲ್ಲ ಕ್ಯಾಬೇಜಿ ಗಾಜರಗಡ್ಡೆ ಕ್ಯಾರೆಟು ಬೀಟ್ರೂಟ್ ಎಲ್ಲ ಕೂತಿವೆ, ಇದು ಪ್ರತ್ಯೇಕ ಅಲಂಕಾರ ಪಂಕ್ತಿಗೆ ಮಾತ್ರ ಹಾಕಬೇಕು ಅಂತ ಹೇಳಿದ. ಅದಕ್ಕೆ ಎಚ್ಚರ ಇಲ್ಲ, ಏನು ಹಾಕಬೇಕು, ಅವನು ತಿಂಬೋದೇ ಕಳಿಸಿದ್ದಾನೆ ಪಾಪ, ಅವನು ತಿಂಬೋದೇ ಕಳಿಸ್ಕೊಟ್ಟಿದ್ದಾನೆ, ಅದು ಭಕ್ತಿಯಿಂದ ಕಳಿಸ್ಕೊಟ್ಟಿದ್ದಾನೆ. ಹಾಗಲ್ಲ, ಅದಕ್ಕೆ ದೇವರಿಗೆ ಏನು ಸಮರ್ಪಣೆ ಮಾಡಲಿಕ್ಕಾಗುತ್ತೋ ಸಾಮಾನ್ಯ ನಿಷಿದ್ಧವಲ್ಲದ್ದು ತಿನ್ನಿ. ಅದರಲ್ಲಿ ಹೇಳ್ತಾ ಇದ್ದಾರೆ, ಈ ನಿಷಿದ್ಧವಲ್ಲದ್ದು ಕೂಡ ಕೆಲವೊಮ್ಮೆ ನಿಷಿದ್ಧ. ಎಲ್ಲಿ? ಚಾತುರ್ಮಾಸ್ಯ ಇತ್ಯಾದಿಗಳಲ್ಲಿ. ಆವಾಗ ನಿಷಿದ್ಧವಲ್ಲದ ಪದಾರ್ಥವೂ ನಿಷಿದ್ಧ. ಹೌದಾ? ತರಕಾರಿ ಬಿಟ್ಟಾಗ ತರಕಾರಿ ತಿನ್ನೋದು ನಿಷಿದ್ಧ, ಇವೆಲ್ಲ ಇರುತ್ತೆ. ಒಟ್ಟಾರೆ ದೇವರಿಗೆ ನೈವೇದ್ಯಕ್ಕಿಟ್ಟದ್ದು ಅಂದರೆ ಇವೆಲ್ಲ ಕವರ್ ಆಯಿತು. ಹೌದಾ? ದೇವರಿಗೆ ನೈವೇದ್ಯಕ್ಕಿಡಬೇಕು ಅಂದರೆ ಏನೇನು ಲಕ್ಷಣ ಇರಬೇಕು ಅಂತ ನೋಡಿಬಿಟ್ರೆ ಆಚಾರಗಳು ಪಟ್ಟಿ ಹೇಳ್ತಾರೆ. ಆ ಪ್ರಕಾರ ನೈವೇದ್ಯ ಮಾಡಿ, ದೇವರಿಗೆ ಮಾಡಿದ ಮೇಲೆ ಆ ಪದಾರ್ಥಗಳನ್ನು ಎಲೆಯಲ್ಲಿ ಹಾಕ್ಕೋಬೇಕು ಅಂದರೆ ವಿಶೇಷವಾಗಿ ಮಂಡಲ ಮಾಡಿಕೊಂಡು ಅದಾದ ಮೇಲೆ ತೀರ್ಥದಿಂದ ಅಭಿಮಂತ್ರಣ ಮಾಡಿ ಸುತ್ತುಕಟ್ಟಿ ಪರಿಷೇಕ ಮಾಡಿ ಚಿತ್ರಾಹುತಿಯನ್ನು ಇಟ್ಟು ನಂತರ ಆಪೋಷಣ ತಗೊಳ್ತೀರ. ಹೌದಾ? ನಂತರ ಬರೋದೇ ಒಂದು ಏನು, ಪ್ರಾಣಾಹುತಿ ತಗೊಳ್ತೀರ. ಪ್ರಾಣಾಹುತಿ ಹೇಗೆ ತಗೋಬೇಕು ಅಂತ ಕ್ರಮ. ಅದು ಹೇಗೆ ಅಂದರೆ, ನಾವು ಹಾಕಿದ ಅನ್ನ, ಎಲೆಯಲ್ಲಿ ಅನ್ನ ಹಾಕಿರ್ತಾರಲ್ಲ, ಅದೊಂದು ರಾಶಿ. ಆ ರಾಶಿಗೆ ನಮ್ಮ ಮುಂಭಾಗವೇ ಪೂರ್ವಭಾಗ, ಆ ರಾಶಿಯ ಹಿಂಭಾಗವೇ ಪಶ್ಚಿಮ, ಅದಕ್ಕೆ ಎಡಬಲದಲ್ಲಿ ದಕ್ಷಿಣ ಉತ್ತರ ಮಧ್ಯೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಅಂತ ಐದು ಭಾಗ. ಅದರಲ್ಲಿ ಐದು ಆಹುತಿಗಳನ್ನು ತಗೊಳ್ಳುವಾಗ ಐದು ದಿಕ್ಕಿನ ಅನ್ನವನ್ನು ತಗೋಬೇಕು. ಸಾಮಾನ್ಯ ಏನು ಮಾಡ್ತಾ ಇರ್ತೀವಿ ಅಂದರೆ, ಒಂದು ಸಲ ಅನ್ನ ತಗೊಂಡು ಅದನ್ನೇ ಹೀಗೆ ಐದು ಸಲ ಅಂದ್ಬಿಟ್ಟು ಹಾಗೆ ಅನ್ನಬಾರದಂತೆ, ಮಹಾಪಾಪ. ಒಂದು ಸಲ ಆಹುತಿ ಕೊಡೋ ಕ್ರಮ ಹೇಗೆ, ಒಂದೊಂದು ದಿಕ್ಕಿನ ಅಗಳನ್ನು ಒಂದೊಂದು ಮುದ್ರೆಯಿಂದ ತಗೋಬೇಕು. ಪ್ರಾಣಾಯಸ್ವಾಹ ಅಂದರೆ ಪ್ರಾಣ ಮುದ್ರೆಯನ್ನು ತಗೋಬೇಕು. ಮುದ್ರೆ ಅಂದರೆ ಏನಿಲ್ಲ, ಬೆರಳುಗಳ ಜೋಡಣೆ. ಪ್ರಾಣಾಯಸ್ವಾಹ ಅಂದರೆ ಈ ಮೂರು ಬೆರಳುಗಳು ಸೇರಿಸಿದರೆ ಇದು ಪ್ರಾಣ ಮುದ್ರ. ಪೂರ್ವ ದಿಕ್ಕಿನ ಅನ್ನ ಇಷ್ಟೆಷ್ಟು ಬರುತ್ತೆ, ನಾಲ್ಕುಗಳು ಐದುಗಳೊಳಗೆ ಬರುತ್ತೆ. ಹೌದಾ? ಅದು ಉದುರಿದ್ರೆ ಮುದ್ದೆ ಆಗಿದ್ರೆ ಚೂರು ಮುದ್ದೆ ಬರುತ್ತೆ. ಹೌದಾ? ಅದು ತಗೊಳ್ತೀವಿ. ತಗೊಂಡ ಮೇಲೆ ತುಳಸಿ ಸಹಿತವಾಗಿ, ತುಪ್ಪ ತುಳಸಿ ಸಹಿತವಾದಂಥ ಅನ್ನದ ಅಗಳನ್ನು ಬಾಯಲ್ಲಿ ಹಾಕ್ಕೊಳ್ಳುವಾಗ ತುಟಿಗೆ ತಗಲಬಾರದು, ಹಲ್ಲಿಗೆ ತಗಲಬಾರದು, ಇನ್ನೆಲ್ಲಿ ನಾಲಿಗೆ ಮೇಲೆ ಬೀಳಬೇಕು, ಅಗಿಯಬಾರದು, ನುಂಗಬೇಕು. ಇಷ್ಟಿದೆ ಆಹುತಿಯನ್ನು ತಗೊಳ್ಳುವಾಗ. ಅದಕ್ಕೆ ಪೂರ್ವ ದಿಕ್ಕಿನ ಅನ್ನ ಪ್ರಾಣ ಮುದ್ರ, ಅಪಾನ ಮುದ್ರ ಪಶ್ಚಿಮ ದಿಕ್ಕಿನ ಅನ್ನ. ಪಶ್ಚಿಮ ದಿಕ್ಕು ಅಂದರೆ ನಮ್ಮ ಮುಂಭಾಗದ್ದು ಪೂರ್ವ, ಅದರ ಹಿಂಭಾಗ ಪಶ್ಚಿಮ. ಪಶ್ಚಿಮ ದಿಕ್ಕಿನ ಅನ್ನ ಅಪಾನ ಮುದ್ರ. ನೆಕ್ಸ್ಟ್ ಮೂರು. ನಂತರ ನಮ್ಮ ಬಲಭಾಗದ ಅನ್ನ ಅದನ್ನು ವ್ಯಾನ ಮುದ್ರ. ಪ್ರಾಣ ಅಪಾನ ವ್ಯಾನ ಎಲ್ಲಿ ಜೋಡಿಸಿ ನೋಡಿ, ನೀವು ಬೇಡಿ ನೀವು ಮಾತ್ರ. ಪ್ರಾಣ ಎರಡನೇ ಸೆಟ್ಟು ಅಪಾನ, ಹೌದಾ? ಮೂರು ಬಂದರೆ ವ್ಯಾನ. ಇನ್ನು ಉದಾನ ಅಂದರು. ಉದಾನ ಅಂದರೆ ಮಧ್ಯೆ ಎರಡು ಎರಡು ಬೆರಳು ಬಿಟ್ಟು ಕೊನೆ ಎರಡು, ಮೊದಲು ಕೊನೆ ಬೆರಳು, ಇದು ಮೂರು ಸೇರಿದರೆ ಉದಾನ ಮಾಡಿ. ಹಾಂ, ಮಧ್ಯೆ ಎರಡು ಬೆರಳು ಹೋಯಿತು, ಇದು ಉದಾನ ಮುದ್ರ. ಇದರಿಂದ ಯಾವುದನ್ನು ತಗೋಬೇಕು? ಮಧ್ಯದ ಅನ್ನ ತಗೋಬೇಕು. ಪ್ರಾಣ ಮುದ್ರೆಯಿಂದ ಮುಂಭಾಗದ ಅನ್ನ, ಅಪಾನ ಮುದ್ರೆಯಿಂದ ನಮ್ಮ ಅಂದರೆ ಅದರ ಹಿಂಭಾಗ ನಮ್ಮ ಮುಂಭಾಗದ ಅನ್ನ, ನಂತರ ವ್ಯಾನ ಮುದ್ರೆಯಿಂದ ದಕ್ಷಿಣದ ಅನ್ನ ತಗೋಬೇಕು, ಉದಾನ ಮುದ್ರೆಯಿಂದ ಮಧ್ಯದ ಅನ್ನ ತಗೋಬೇಕು. ಸಮಾನ ಮುದ್ರ ಅಂದರು, ಅಂದರೆ ಐದು ಬೆರಳು ಸೇರಿದರೆ ಸಮಾನ. ಈ ಥರ ಈ ಬೆರಳಿನಿಂದ ನಮ್ಮ ಎಡಗಡೆ ಇರುವ ಅನ್ನವನ್ನು ಸ್ವೀಕಾರ ಮಾಡಬೇಕು. ಐದು ತುಳಸಿ ದಳ ಇರಲೇಬೇಕು. ನುಂಗಲಿಕ್ಕೆ ಅನುಕೂಲವಾದ ಚಿಕ್ಕ ದಳ ತೆಗೆದಿಟ್ಕೋಬೇಕು. ಆದಮೇಲೆ ಅನ್ನಕ್ಕೆ ತುಪ್ಪ ಹಾಕಿ ಇರಲೇಬೇಕು, ಯಾಕಂದರೆ ಅಂಟುಕೊಳ್ಳುತ್ತೆ. ತುಪ್ಪ ಹಾಕಿದರೆ ಬೇಗ ಕೈಯಿಂದ ಒಡಕ್ಕೆ ಹೋಗುತ್ತೆ. ತುಪ್ಪ ಮಿಶ್ರಿತವಾದ ತೀರ್ಥ ಹಾಕಿದ ಇಷ್ಟು ಆಹುತಿಗಳನ್ನು ಯಾರು ತಗೊಳ್ತಾರೋ, ನಿತ್ಯ ಪ್ರಣಾಯ ಸ್ವಾಹ ತಗೊಳ್ತಾರೋ, ಅವರಿಗೆ ಅಪರೂಪದ ಶಕ್ತಿ ಬರುತ್ತೆ, ಪುಣ್ಯ ಬರುತ್ತೆ. ಒಬ್ಬ ಬ್ರಾಹ್ಮಣ ಒಳ್ಳೆ ನಿಷ್ಠಾವಂತ, ಗದ್ದೆಯಲ್ಲಿ ದೇವರ ದೇವಸ್ಥಾನವಿತ್ತು ತುಂಬ ದೂರದಲ್ಲಿ. ಮನೆಯಿಂದ ದಿನ ಹೋಗಿ ಪೂಜೆ ಮಾಡಿ ಬರ್ತಿದ್ದ. ಬರುವ ಕಾಲಕ್ಕೆ ಒಂದು ಸಲ ದ್ವಾದಶಿ ಬೇಗ ಹೋಗಬೇಕು ಅಂದಾಗ ಕೋಳಿ ಕೂಗಿತು, ಬೇಗ ಎದ್ದು ಹೋದ. ಆ ಕೋಳಿ ಯಾಕೆ ಕೂಗಿತ್ತು? ಸಮಯ ಆದದಕ್ಕೆ ಕೂಗಿಲ್ಲ, ನಾಯಿ ಹಿಡಿಲಿಕ್ಕೆ ಬಂತು ಅದಕ್ಕೆ ಕೂಗಿತ್ತು. ಆತಂದುಕೊಂಡ ಕೋಳಿ ಕೂಗ್ತು ಅಂತ ಹೇಳಿಬಿಟ್ಟು ಎದ್ದು ಬಿಟ್ಟ. 12 ಗಂಟೆ ಆಗಿತ್ತು ರಾತ್ರಿ. ಆ 12 ಗಂಟೆಗೆ ಬ್ರಾಹ್ಮಣ ಪಾಪ ಎದ್ದು ಬಿದ್ದು ದ್ವಾದಶಿ ಉಪವಾಸ ಹಾಗೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ರೆ ಆ 12 ಗಂಟೆ ಟೈಮ್ ಯಾರದು? ಪಿಶಾಚಿಗಳು. ದೇವ ಒಂದು ಕೂತಿತ್ತು ಗಿಡದ ಮೇಲೆ. ಈತನ ನೋಡಿದ ಕೂಡಲೇ ಅದಕ್ಕೆ ಆಸೆ ಆಯಿತು. ಈತ ತುಂಬ ದೇವ್ರ ಪೂಜೆ ಮಾಡ್ತಾನೆ, ಚೂರು ಪುಣ್ಯ ಪಡ್ಕೊಂಡ್ಬಿಟ್ರೆ ನಾನು ಈ ಪಿಶಾಚ ಜನ್ಮ ಹೋಗ್ಬಿಡುತ್ತಲ್ಲ ಅಂತ ಆಸೆ ಬಂತು ಅದಕ್ಕೆ. ಅದಕ್ಕೆ ಸರ್ವನೇ ಇಳಿತು, ಎದುರಿಗೆ ಬಂತು, ಕಾಣಿಸ್ತು. ಕೇಳ್ದ, ಯಾರು ನೀನು? ಗೊತ್ತಾಗಿಲ್ವಾ ದೇವ? ಸರಿ, ಏನು ಬೇಕು ನಿನಗೆ? ಅದಕ್ಕೆ ಅದಂತೂ ಒಂದು ಚೂರು ಪುಣ್ಯ ಕೊಡು, ನಾನು ಉದ್ಧಾರ ಆಗ್ತೇನೆ. ಹೌದಾ, ಪುಣ್ಯವ? ಅದಕ್ಕೆ ಅದು ಕೇಳಿತು. ಏನಂತ ಕೇಳಿತ್ತು ಅಂದರೆ ಐದು ತೋರಿಸ್ತು, ಐದು ತೋರಿಸ್ತು. ಅಲ್ಲ ಅಂದ, ಆಗಲ್ಲ ಅಂದ. ಅದಕ್ಕೆ ನಾಲ್ಕು ತೋರಿಸ್ತು, ಆಗಲ್ಲ ಅಂದ. ಮೂರು ಆಗಲ್ಲ, ಎರಡು ಆಗಲ್ಲ, ಒಂದು ಸರಿ ಬಿಡು ಅಂದ. ನೀರು ತಗೊಂಡು ಹಾಕಿದ, ಹೋಯ್ತು ಉದ್ಧಾರ ಆಗಿ. ಏನಿ ನಾಲ್ಕು ಐದು ಮೂರು ಅಂದರೆ? ಏನಿಲ್ಲ, ನಿತ್ಯ ನೀನು ಪಂಚ ಆಹುತಿ ತಗೊಳ್ತೀಯಲ್ಲ, ಒಂದು ದಿನ ತಗೊಂಡ ಐದು ಆಹುತಿಗಳ ಫಲ ಕೊಡ್ತೀಯ ಅಂದ. ಆಗಲ್ಲ ಅಂದ. ನಾಲ್ಕು ಆಗಲ್ಲ, ಕೊನೆಗೆ ಒಂದು ಕೊಡ್ತೀಯ ಅಂದ, ಕೊಡ್ತೇನೆ ಅಂತ ಕೊಟ್ಟದ್ದಕ್ಕೆ ಪಿಶಾಚನೇ ಉದ್ಧಾರ ಆಯಿತು. ಅಷ್ಟು ಶಕ್ತಿ ಇದೆ ನಾವು ತಗೊಳ್ಳೋ ಎರಡಗಳಲ್ಲಿ, ಗೊತ್ತೇ ಇರಲ್ಲ. ಈ ವಿಷಯವೇ ಗೊತ್ತಿರಲ್ಲ, ಏನೋ ಕೂತದ್ದೇ ಕೂತದ್ದೇ, ತಿಂದದ್ದೇ ತಿಂದದ್ದೇ, ಎದ್ದದ್ದೇ ಎದ್ದದ್ದೇ. ಹೌದಾ? ಅದಕ್ಕೆ ಅಂದರು, ದೇವತೆಗಳಿಗೆ ಕೊಡುವಾಗ ಊಟಕ್ಕೆ ಹೇಗೆ ಕೊಡಬೇಕು? ಶುದ್ಧ. ಅದಕ್ಕೆ ಮಡಿಯಲ್ಲಿ ಊಟ ಕೂಡಬೇಕು, ಮಡಿ ಮಡಿ ಅಂತ ಒದಾಡ್ದಿರ್ತಾರೆ. ಅವರನ್ನು ನೋಡಿ, ಅಪ್ಪ ಈ ಮಡಿ ಗ್ಯಾಂಗ್ ಬಂತಪ್ಪ, ಸರ್ಕೊಳ್ರಿ. ಆ ಮಡಿ ಅವ್ರನ್ನ ದೂರ ಕೂಡಿಸ್ಬಿಡ್ರಿ, ಅವ್ರ ನಮ್ಮ ಪಾಡಿನ ಕೊಡೋಣ. ನಾವು ಮೈಲಿಗೆ ಎಲ್ಲಿಗೆ ಕೊಡೋರು? ಸಂತೋಷವಾಗಿ ಊಟ ಮಾಡೋರು ಈ ಮೈಲಿಯವರಷ್ಟೇ. ಅದರಲ್ಲಿ ಸ್ನಾನ ಮಾಡಿ ಕೂಡ್ತಾರೆ. ಏನೇನೋ ವಿಚಿತ್ರಪ್ಪ ಅಂತಾರಲ್ಲ, ಯಾಕೆ ಅವರೇನು ಖುಷಿಯಾಗಿ ಏನು ಅಡ್ಡಾದಿಡ್ಡಿ ಕೂತ್ಕೊಂಡು ತಿನ್ನಲಿಕ್ಕೆ ಅವ್ರಿಗೆ ಬರಲ್ಲೇನು? ಅವ್ರಿಗೂ ಬರುತ್ತೆ, ಖುಷಿಯಾಗಿರಲಿಕ್ಕೆ ಎಲ್ಲರಿಗೂ ಬರುತ್ತೆ. ಕಷ್ಟಪಟ್ಟು ಮಡಿಯಲ್ಲಿ ಕೂತು ಯಾಕೆ ತಿಂತಾರೆ ಗೊತ್ತಾ? ಒಳಗಿರುವ ದೇವತೆಗಳಿಗೆ ಆಹುತಿ ಅಂತ ಮಡಿಯಲ್ಲಿ ಕೂಡುತ್ತಾರೆ. ನಮ್ಮ ಯೋಗ್ಯತೆ ಇದ್ದರೆ ಮಡಿಯಲ್ಲಿ ತಿನ್ನೋಣ, ಇಲ್ಲ ತಿನ್ನೋರನ್ನ ಕಾಮೆಂಟ್ ಮಾಡದೇ ಇರೋಣ. ಹೌದಾ? ಅದರಲ್ಲಿ ನಾವು ಬಟ್ಟೆ ಉಟ್ಟಿರ್ತೀವಿ. ಯಾವ ಬಟ್ಟೆ? ಮಾಮೂಲು ಬಟ್ಟೆ ಉಟ್ಟಿರ್ತೀವಿ. ಆ ಬಟ್ಟೆ ಉಟ್ಟು ಅದರ ಮೇಲೆ 1, 2, 3, 4 ಎಲ್ಲ ಆಗಿರುತ್ತೆ. ಹೌದಾ? ಅದರ ಮೇಲೆ ಎಲ್ಲದಕ್ಕೂ ಹೋಗಿ ಬಂದಿರ್ತೀವಿ. ಅದೇ ಬಟ್ಟೆ ನಮಗೇನು ಮಡಿ ಅಂದರೆ ಯಾವುದು ಅಂತ ಲೆಕ್ಕ. ಅಂದರೆ ಮಾಮೂಲು ಪಂಚೆ ಅಡ್ಡ ಉಟ್ಟಿರ್ತೀವಲ್ಲ, ಅದು ಮಡಿಯಲ್ಲ. ಕಚ್ಚೆ ಹಾಕಿದ ಪಂಚೆ ಮಡಿಯಲ್ಲ. ಈ ಮಡಿ ಪಂಚೆ ಇರುತ್ತಲ್ಲ, ಯಾವುದು? ಬೈರಾಸ, ಮಡಿಪಂಚೆ, ಸಣ್ಣಾಂಗು ವಸ್ತ್ರ, ನಾನಾ ಹೆಸರುಗಳಿವೆ. ನೀರಿನ ಪಂಚೆ, ಇದು ಹೆಸರುಗಳವಲ್ಲ ಆಯಾ ದೇಶಕ್ಕೆ ತಕ್ಕಂತೆ. ಅದು ಬೆಳಿಗ್ಗೆ ಸ್ನಾನ ಆದ ಮೇಲೆ ಅದರ ಮೇಲೆ ಸರ್ವಸೇವಾ ಆಗಿರುತ್ತೆ, ಅದನ್ನು ಒಣಗಿ ಹಾಕಿರ್ತಾರೆ. ಹಾಗೆ ಅದನ್ನು ಉಟ್ಟುಬಿಟ್ರೆ ಮಡಿ, ಆ ಮಡಿಪಂಚೆ ಇರುತ್ತಲ್ಲ ಅದನ್ನು ಹಾಗೇ ತಂದು ಉಟ್ಕೊಂಡ್ಬಿಟ್ರೆ ಅದು ಸಂಧ್ಯಾವಂದನಕ್ಕೂ ಬರುತ್ತೆ, ದೇವರ ಪೂಜೆಗೂ ಬರುತ್ತೆ, ಮೋಕ್ಷಕ್ಕೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಇಲ್ಲ ಅಂತ ಹೇಳಿದರು. ಅದಕ್ಕೆ ರೇಷ್ಮೆದಾದರೂ ಉಟ್ಟುಕೊಳ್ಳಿ. ಯಾವುದು? ಆ ರೇಷ್ಮೆ ಮೇಲೆ ಮತ್ತು ಕೆಲವರು 1, 2 ಹೋಗಿ ಬರ್ತಿರ್ತಾರೆ. ರೇಷ್ಮೆ ಪಂಚೆ ಉಟ್ಕೊಂಡಿರ್ತಾರೆ, ಅದರ ಮೇಲೆ ಹೋಗ್ತಾರೆ, ಅಲ್ಲ ಅದರ ಮೇಲೆ ಬರ್ತಿರ್ತಾರೆ. ಅದು ಯಾಕೆ ಉಟ್ಟಿವೋ ಗೊತ್ತಿಲ್ಲ, ಅದರ ಮೇಲೆ ಸರ್ವಸೇವಾ ಮಾಡ್ತಿರ್ತಾರೆ. ಹಾಗಾಗಬಾರ್ದು, ಶುದ್ಧವಾದ ರೇಷ್ಮೆ ಆದರೂ ಅಥವಾ ಅದಕ್ಕೆ ವಸ್ತ್ರವನ್ನು ತೊಯಿಸಿ ಜಾಡಿಸಿದರೆ ಅದು ಶುದ್ಧ ಆಗುತ್ತೆ. ಆದ್ದರಿಂದ ಅಂಥ ವಸ್ತ್ರವನ್ನಾದರೂ ಉಡಬೇಕು. ಶುದ್ಧವಾದ ಮಡಿ ಮಾಡಲಿಕ್ಕಾದರೆ ಎಷ್ಟೋ ಪುಣ್ಯ, ಸ್ನಾನ ಮಾಡಿ ಕೂತರೆ ಇನ್ನೂ ಪುಣ್ಯ. ಆಗಿಲ್ಲ, ಹೀಗಾದರೂ ಕೊಡಿ, ಹೀಗಾದರೂ ಕೊಡಿ, ಕೊನೆಗೆ ಕಚ್ಚಿ ಹಾಕಿ ಆದರೂ ಕೊಡಿ. ಇಷ್ಟೆಲ್ಲ ನಿಯಮಗಳು ಹೇಳಿದರು. ಇದೆಲ್ಲ ರೋಗಾದಿ ಉಪದ್ರವಗಳು ಇಲ್ಲದಿದ್ದಾಗ. ಇದ್ದಾಗ ಹಣೆ ಬರ ಇದ್ದಿದ್ದೇ ಆ ರೋಗದಿಂದ ಇರ್ತಾರಾದ್ದರಿಂದ ಹೇಗಾದರೂ ತಿಂತಾರೆ, ಹೋಗಲಿ, ಅವರಿಗೆ ಅಮೆಂಡ್ಮೆಂಟ್. ರೋಗ ಇಲ್ಲದೆ ಚೆನ್ನಾಗಿದ್ದಾಗ ವಿಶೇಷವಾಗಿ ಹೀಗೆ ಸ್ವೀಕಾರ ಮಾಡಬೇಕು. ನಂತರ ತುಪ್ಪ ಇಲ್ಲದೆ ಆಹುತಿಗಳನ್ನು ಸ್ವೀಕಾರ ಮಾಡಬಾರದು. ತುಪ್ಪವನ್ನು ಇಟ್ಟುಕೊಂಡೇನೆ ಹಾಕಿಯೇ, ಯಾಕೆ ಅದಕ್ಕೆ ತುಪ್ಪ ಅಂತ ಒಂದು ಹೆಸರು, ಅದನ್ನು ಇನ್ನೊಂದು ಏನು ಕರೀತಾರೆ ಗೊತ್ತಾ? ಅನ್ನಶುದ್ಧಿ ಅಂತ ಕರೀತಾರೆ. ಉಡುಪಿ ಕಡೆಯೆಲ್ಲ ಈ ತುಪ್ಪವನ್ನು ಹಾಕುವಾಗ